హరి ఓం శ్రీ గురుభ్యో నమః. అభ్రమం భంగరహితం అదిరం విమలం సదా ఆనందతీర్థమతులం భజే తాపత్రయాపహం నిత్యా సిద్ధాంతదుద్ధాంత విధ్వంసక్షణ దేతీర్థాకరణి భాసతాం నో హృదంబరే అత్యకల్పితకల్పోయం ప్రత్యర్థికేసరి వ్యాసతీర్థగురుర్భూయాత్మస్మదిష్టాత్ సిద్ధయే తపో విద్యావిరక్త్యాది సద్గుణోఘాకరానహం వాదిరాజగురుం నుండి హైగ్రీవదాశ్రయాన్ పూజ్య రాఘవేంద్రాయ సత్యధర్మరతాయ భజతాం కల్పవృక్షాయ నమతాం కామధేనవి దుర్వాది ధ్వాంతరవే వైష్ణవేందీవరేందవే శ్రీరాఘవేంద్రగురువే నమోత్తిందయాళవే. ఆపాదమౌళి పర్యంతం గురునామాక్యం స్మరే తేన విఘ్నా ప్రణశ్యంతి సిద్ధిన మనోరథాః. హరి ఓం శ్రీ గురుభ్యో నమః. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 25ನೇ ಶ್ಲೋಕಕ್ಕೆ ಭಾಷ್ಯ ತಾತ್ಪರ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಈಗ ಇದಕ್ಕೆ ಭಾಷ್ಯ ಭಾಳ ಸ್ವಲ್ಪವೇ ಹೇಳಿದ್ದಾರೆ, ತಾತ್ಪರ್ಯ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಶ್ಲೋಕ ಏನಂದರೆ 25ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರಿಯೋಯಂ ಉಚ್ಯತೆ ತಸ್ಮಾದೇನಂ ವಿಧಿತ್ವೈವಂ ನಾನು ಶೋಚಿತು ಅರ್ಹಸಿ. ನಮಗೆ ಮುಂಚಿನ ಶ್ಲೋಕದಲ್ಲಿ ಬಂದಂತಹ ಆ ಒಂದು ವಿಚಾರ ಏನಂದರೆ ಸರ್ವಗತಸ್ಥಾಣುಹು ಅಚಲೋಯಂ ಸನಾತನ, ಅಲ್ಲಿ ಸರ್ವಗತಸ್ಥ ಅಣುಹು ಅಂಥೇಳಿ ಪರಮಾತ್ಮ ಎಲ್ಲರ ಒಳಗೆ ಇದ್ದಾನೆ, ಎಲ್ಲರೂ ಪರಮಾತ್ಮನ ಒಳಗೂ ಇದ್ದಾರೆ. ಹೀಗಿರುವಾಗ ಪರಮಾತ್ಮ ನಮಗೆ ಯಾಕೆ ಕಾಣಿಸ್ಕೊಡ್ತಾ ಇಲ್ಲ ಅನ್ನೋ ಒಂದು ಸಂಶಯಕ್ಕೆ ಇಲ್ಲಿ ಸಮಾಧಾನ ಹೇಳ್ತಾ ಬರ್ತಾ ಇದೆ. ಏನಂದರೆ ಈ ಪರಮಾತ್ಮ ಅವ್ಯಕ್ತ ಅಯಂ ಅಚಿಂತ್ಯ, ಈ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಅಚಿಂತ್ಯ ಅವನ ಮಹಿಮೆ ಎಂತಾದ್ದು ಅಂತ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಅಯಂ ಅವಿಕಾರ್ಯ ಅಯಂ ಉಚ್ಯತೆ, ಅಯಂ ಅಯಂ ಅಂತ ಮತ್ತು ಮತ್ತೆ ಹೇಳುವುದರ ಮೂಲಕವಾಗಿ ಅವನ ಪ್ರತಿಯೊಂದು ರೂಪದಲ್ಲಿ ಕೂಡ, ಪ್ರತಿಯೊಂದು ಅವನ ಅವತಾರಗಳಲ್ಲಿ ರೂಪಗಳಲ್ಲಿ ಒಂದೊಂದರಲ್ಲಿ ಕೂಡ ಅವನು ಇಂತಹ ಒಂದು ಅದ್ಭುತವಾದ ಅಚಿಂತ್ಯವಾದ ಶಕ್ತಿ ಇದೆ ಅಂತ ಹೇಳುವುದಕ್ಕಾಗಿ ಅಯಂ ಅಯಂ ಅಂತ ಹೇಳ್ತಾ ಇದ್ದಾರೆ. ಅಯಂ ಅವ್ಯಕ್ತ, ಅಯಂ ಅಚಿಂತ್ಯ, ಅಯಂ ಅವಿಕಾರ್ಯ. ಅವಿಕಾರ್ಯ ಅಂದರೆ ವಿಕಾರರಹಿತನು. ವಿಕಾರರಹಿತನು ಅಂದರೆ ಅನೇಕ ವಿಧವಾದ ಅರ್ಥಗಳೇನೆಂದ್ರೆ, ಒಂದು ಅವನಿಗೆ ಯಾವ ವಿಕಾರವೂ ಇಲ್ಲ ಅಂದರೆ ಅವನಿಗೆ ಯಾವ ದೋಷವೂ ಇಲ್ಲ ಅಂತೇಳಿ. ಯಾವ ವಿಕಾರವೂ ಇಲ್ಲ ಅಂದರೆ ಅವನ ಆ ಅತ್ಯದ್ಭುತವಾದ ಮಹಿಮಾ ನಿತ್ಯತ್ವ ಸ್ವತಂತ್ರ ಶಕ್ತಿ ಅದು ಯಾವಾಗಲೂ ಲೋಪವಾಗುವುದಿಲ್ಲ. ಅದು ಇನ್ನೊಬ್ಬರಿಗೆ ಹೋಗುವುದಾಗಲಿ, ಅದರಲ್ಲಿ ಕಮ್ಮಿ ಜಾಸ್ತಿ ಆಗುವುದಾಗಲಿ, ಇವು ಇತ್ಯಾದಿಗಳು ಏನೂ ಆಗುವುದಿಲ್ಲ. ಏಕ ರೀತಿಯಲ್ಲಿ ಯಾವಾಗಲೂ ಕೂಡ ಅನಂತವಾಗಿ ಅವನ ಶಕ್ತಿಗಳಿರುತ್ತೆ ಅನ್ನೋದು ಅವಿಕಾರ್ಯ ಅನ್ನೋದು ಹೇಳುತ್ತೆ. ತಸ್ಮಾದ ಆ ಕಾರಣದಿಂದ ಏನಂ ವಿಧಿತ್ವ ಏವಂ ನ ಅನುಶೋಚನೆ ಅರ್ಹಸಿ. ಈ ವಿಧವಾಗಿ ಪರಮಾತ್ಮನನ್ನು ತಿಳುಕೊಂಡವನು, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ನಾನು ಅಸ್ವತಂತ್ರನಾಗಿದ್ದೀನಿ, ಅಸ್ವತಂತ್ರನಾದ ನಾನು ಶೋಕ ಮಾಡುವುದು ಸರಿಯಿಲ್ಲ, ಯಾಕಂದರೆ ಎಲ್ಲ ಅವನ ಕೈಲಿರುವಾಗ ನಾನು ಶೋಕ ಮಾಡಿ ಏನು ಫಲವಿದೆ, ಅವನಿಗೆ ಬಿಡೋಣ ಅನ್ನುವ ಒಂದು ಜ್ಞಾನ ಬರುತ್ತೆ. ಅಂತಹ ಜ್ಞಾನಿಯಾದವನು ಶೋಕವನ್ನು ಮಾಡುವುದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಹೇಳಿದಾಗ ನಮಗೆ ಭಾಷ್ಯದಲ್ಲಿ ಕೇವಲ ಒಂದೇ ವಾಕ್ಯವನ್ನು ಹೇಳಿದ್ದಾರೆ ಆಚಾರ್ಯರು, ಏನಂದರೆ ಅತಯೇವ ಅವ್ಯಕ್ತಾದಿ ರೂಪ ಅಂಥೇಳಿ. ಅಂದರೆ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಜ್ಞಾನಿಗಳಿಗೆ ಅವನು ವ್ಯಕ್ತವಾದರೂ ಕೂಡ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಯಾವಾಗಲೂ ಕೂಡ ವ್ಯಕ್ತವಾಗಿರುವ ರೂಪದಲ್ಲಿ ಇರೋದಿಲ್ಲ. ಅಂದರೆ ಎಲ್ಲರೂ ಅವನಲ್ಲಿ ಇದ್ದರೂ ಕೂಡ ಅವನು ಎಲ್ಲರಿಗೂ ಕಾಣಿಸಿಕೊಡುವುದಿಲ್ಲ, ಕೇವಲ ಜ್ಞಾನಿಗಳಿಗೆ ಜ್ಞಾನಗೋಚರನಾಗ್ತಾನಷ್ಟೇ ಪರಮಾತ್ಮ ಅನ್ನೋದನ್ನು ಭಾಷ್ಯದಲ್ಲಿ ಹೇಳಿದ್ದಾರೆ. ಅದಾದಮೇಲೆ ತಾತ್ಪರ್ಯದಲ್ಲಿ ಅವನಿಗೆ ಅಚಿಂತ್ಯ ಶಕ್ತಿ ಯಾವಾಗಲೂ ಇದೆ ಅನ್ನೋದು ಹೇಳ್ತಾ ಬಂದು, ಅವನಿಗೆ ಹೇಗೆ ದೋಷರಹಿತವಾದ ಅವನಿಗೆ ಶರೀರಾದಿಗಳು ಅವಯವಗಳು ಇವೆಲ್ಲ ಹೇಗಿರುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾ ಬಂದು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮಂಥ ಪ್ರಾಕೃತ ಶರೀರ ಎಲ್ಲ ಅವನಿಗೆ ಅಪ್ರಾಕೃತವಾದದ್ದು, ಶೋಭನಕರವಾದದ್ದು, ಶುಭಕರವಾದದ್ದು, ದೋಷರಹಿತವಾದ ಶರೀರ ಇದೆ ಅಂತೇಳಿ ಹೇಳ್ತಾ ಬಂದು, ತಾತ್ಪರ್ಯದಲ್ಲಿ ಆ ಪರಮಾತ್ಮನ ಜ್ಞಾನಾನಂದಾತ್ಮಕ ದೇಹ ಹೇಗಿರುತ್ತೆ ಅನ್ನೋದನ್ನು ತಾತ್ಪರ್ಯದಲ್ಲಿ ಹೇಳ್ತಾ ಬಂದಿದ್ದಾರೆ. ಅದೆಲ್ಲ ನೋಡಿದ್ದೀವಿ ನಾವು, ಜಸ್ಟ್ ಸಂಕ್ಷೇಪವಾಗಿ ಒಂದು ಕಂಟಿನ್ಯೂಟಿಗಾಗಿ ಸಂಕ್ಷೇಪವಾಗಿ ನೋಡಿಬಿಟ್ಟು ವಿಲ್ ಗೋ ಅಹೆಡ್. ಏನಂದರೆ ಪರಮಶ್ರುತಿಯನ್ನು ಆಚಾರ್ಯರು ಕೋಟ್ ಮಾಡ್ತಾ ಹೇಳ್ತಾ ಇದ್ದಾರೆ, ಅದೇಹೋ ದೇಹವಾಂಶ್ಚ ಏಕಃ ಪ್ರೋಚ್ಯತೆ ಪರಮೇಶ್ವರ. ಅವನು ಅದೇಹ ಅಂದರೆ ದೇಹರಹಿತನಾಗಿದ್ದಾನೆ, ದೇಹವಾಂಶ್ಚ ದೇಹ ಉಳ್ಳವನೂ ಆಗಿದ್ದಾನೆ. ಹೇಗೆ ಸೇಮ್ ಎಂಟಿಟಿ ದೇಹ ಇದ್ದು ದೇಹ ಇಲ್ಲದೇ ಇರುವುದು ಎರಡೂ ಹೇಗಾಗುತ್ತೆ ಅಂತ ಹೇಳಿದರೆ, ಅದೇಹ ಅಂದರೆ ದೇಹ ಇಲ್ಲ ಅಂದರೆ ಪ್ರಾಕೃತವಾದ ದೇಹ ಇಲ್ಲ, ದೇಹವಾನ್ ದೇಹ ಇದೆ ಅಂದರೆ ಅವನಿಗೆ ಜ್ಞಾನಾನಂದಾತ್ಮಕವಾದ ದೇಹ ಇದೆ ಅನ್ನೋದಂದ್ರೆ ಅದು ಸರಿಯಾಗಿ ನಾವು ಅದನ್ನು ಅನ್ವಯ ಮಾಡ್ಕೋಬೇಕು. ಯಾಕಂದ್ರೆ ಇದು ಎಲ್ಲಾ ಕಡೆ ಪ್ರಮಾಣಗಳಲ್ಲಿ ನಮಗೆ ಸಿದ್ಧವಾದ ವಿಷಯ, ಬೇರೆ 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 ಕಡೆ ಈ ಆಗಮ ಪ್ರಮಾಣಗಳಿಂದ ಇದು ಸಿದ್ಧವಾಗಿದೆ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಅದೇಹ ದೇಹವಾಂಶ್ಚ ಏಕಃ, ಏಕಃ ಸರ್ವೋತ್ತಮ, ಅವನಂತೆ ಯಾರೂ ಇಲ್ಲ, ಅವನು ಎಲ್ಲರಕ್ಕಿಂತಲೂ ಉತ್ತಮನಾಗಿದ್ದಾನೆ. ಪ್ರೋಚ್ಯತೆ ಪರಮೇಶ್ವರ, ಪರಮೇಶ್ವರನಾದ ಪರಮಾತ್ಮ ಈ ವಿಧವಾಗಿ ಕರೆಯಲ್ಪಡುತ್ತಾನೆ. ಅವನ ಅಪ್ರಾಕೃತ ಶರೀರ ಅದಕ್ಕೆ ಹೇಳ್ತಾ ಇದ್ದಾರೆ, ಅದೇಹ ದೇಹವಾನ್ ಅನ್ನೋದಕ್ಕೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಅಪ್ರಾಕೃತ ಶರೀರತ್ವಾತ್ ಅದೇಹ ಇತಿ ಕಚ್ಚಿದೆ. ಪ್ರಾಕೃತ ಶರೀರ ಇಲ್ಲಕ್ಕೋಸ್ಕರ ಅವನಿಗೆ ಅದೇಹ ದೇಹ ಇಲ್ಲದವನು ಅಂದ್ರೆ ಪ್ರಾಕೃತ ದೇಹ ಇಲ್ಲದವನು ಅಂತೇಳಿ. ದೇಹವಾನ್ ಅಂತ ಹೇಳಿದ್ರೆ ಶಿರಶ್ಚರಣ ಬಾಹುವಾದಿ ವಿಗ್ರಹ ಅಯಂ ಸ್ವಯಂ ಹರಿಹಿ. ಈ ಪರಮಾತ್ಮನಿಗೆ ಶಿರಸ್ಸು, ಚರಣಗಳು, ಬಾಹುಗಳು ಅಂದ್ರೆ ಭುಜಗಳು ಇತ್ಯಾದಿ ವಿಗ್ರಹ ಬಾಡಿ ಪಾರ್ಟ್ಸ್ ಎಲ್ಲ ಇದ ಅಂತ ಹೇಳಿದ್ರೆ ನಮ್ಮಂತ ಪ್ರಾಕೃತ ಬಾಡಿ ಪಾರ್ಟ್ಸ್ ಇಲ್ಲ, ಆದ್ರೆ ಅವನಿಗೆ ಜ್ಞಾನಾನಂದಾತ್ಮಕವಾದ ಬಾಡಿ ಪಾರ್ಟ್ಸ್ ಇದೆ. ಆದ್ರೆ ಅವನಿಗೆ ಅವನ ಅವಯವಗಳಿಗೆ ಅಭೇದ, ಅವನಿಗೆ ಅವನ ಗುಣಗಳಿಗೆ ಅಭೇದ. ಇದನ್ನು ತಿಳ್ಕೋಬೇಕು ನಾವು, ಅದು ಹೇಗೆ ಅನ್ನೋದು ಮುಂಚೆ ನೋಡೋಣ. ಅದಕ್ಕೆ ಸ್ವಸ್ಮಾತ್ ಅನ್ಯ ನ ಅನ್ಯ ವಿಗ್ರಹ ಅಸ್ಯ, ಸ್ವಸ್ಮಾನ್ ನಾನ್ಯೋ ವಿಗ್ರಹ ಅಂತೇಳಿ ಅದನ್ನು ಬಿಡಿಸೋದು. ಸ್ವಸ್ಮಾತ್ ನ ಅನ್ಯ ವಿಗ್ರಹ ಅಸ್ಯ ಅಸ್ಯ ಈ ಪರಮಾತ್ಮನಿಗೆ. ಇದೆಲ್ಲ ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ವಚನಗಳು. ಸ್ವಸ್ಮಾತ್ ಅಂದ್ರೆ ತನ್ನಕ್ಕಿಂತಲೂ ಬೇರೆಯಾದ ಬೇರೆ ವಿಗ್ರಹ ಅವನಿಗೆ ಇಲ್ಲ. ಅಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಹಿಸ್ ಆತ್ಮ ಅಂಡ್ ಹಿಸ್ ಬಾಡಿ. ಅವನಿಗೆ ದೇಹವು ಆತ್ಮವು ಒಂದೇ. ಮಿಕ್ಕವರಿಗೆ ಇದ್ದಂತೆ ಆತ್ಮ ದೇಹಕ್ಕೆ ಭೇದ ಇದೆ ಮಿಕ್ಕವರಿಗೆಲ್ಲರಿಗೂ, ಅಂದ್ರೆ ಅಮುಕ್ತ ದಶೆಯಲ್ಲಿ ಇರುವವರಿಗೆಲ್ಲರೂ ಕೂಡ. ಆದರೆ ಪರಮಾತ್ಮನಿಗೆ ಆ ಭೇದ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಸ್ಮಾತ್ ನ ಅನ್ಯ ವಿಗ್ರಹ ಅಸ್ಯ ತತಶ್ಚ ಅದೇಹ ಉಚ್ಯತೆ. ಆ ಕಾರಣದಿಂದ ಅವನಿಗೆ ಅದೇಹ ದೇಹ ಇಲ್ಲದವನು ಅಂತ ಕರೀತಾರೆ. ಸ್ವಯಂ ಸ್ವರೂಪವಾನ್ ಯಸ್ಮಾತ್ ದೇಹವಾಂಶ್ಚ ಉಚ್ಯತೆ ತತಃ. ಅವನಿಗೆ ತನ್ನ ಸ್ವರೂಪಕ್ಕೆ ತನ್ನ ಸ್ವರೂಪ ತನ್ನ ದೇಹ ಎರಡೂ ಒಂದೇ, ಅವೆರಡಕ್ಕೂ ಅಭಿನ್ನವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶಿರಶ್ಚರಣ ಬಾಹುವಾದಿ ಸುಖ ಜ್ಞಾನಾದಿ. ಆಗ ಶಿರಸ್ಸು, ಚರಣ, ಬಾಹು ಅಂದ್ರೆ ತಲೆ, ಕಾಲು, ಕೈ ಇವೆಲ್ಲ ಮಾತಾಡಿದ್ರೆ ಇವೆಲ್ಲ ಹೇಳಿದಿರಲ್ವಾ ಅಂತ ಹೇಳಿದ್ರೆ ಹೌದು ಅವೆಲ್ಲವೂ ಇದೆ. ಆದ್ರೆ ಅವೆಲ್ಲವೂ ಕೂಡ ಸುಖ, ಒಂದೊಂದು ಶಿರಸ್ಸು, ಕಾಲು, ಕೈ ಒಂದು ಕೂಡ ಪ್ರತಿ ಒಂದು ಕೂಡ ಇಟ್ ಈಸ್ ಮೇಡ್ ಆಫ್ ಸುಖ ಜ್ಞಾನ ಸ್ವರೂಪ. ಅಂದ್ರೆ ನಮ್ಮಂತಹ ಕಾಲು ಕೈ ಅಲ್ಲ, ಅವನಿಗೆ ಸುಖ ಜ್ಞಾನಾನಂದಾತ್ಮಕವಾದ ಅವಯವಗಳು ಪ್ರತಿ ಒಂದು ಅವಯವ ಕೂಡ. ಎವ್ರಿ ಪಾರ್ಟ್ ಆಫ್ ದ ಬಾಡಿ ಇಟ್ ಕ್ಯಾನ್ ಡೂ ಎವ್ರಿ ಫಂಕ್ಷನ್. ನಮ್ಮ ಹತ್ರ ನಮ್ಮ ಕಣ್ಣಿಂದ ಕೇವಲ ನೋಡ್ತೀವಿ, ಕಾಲಿಂದ ನಡಿತೀವಿ, ವಿ ಕೆನಾಟ್ ಡೂ ಒನ್ ಫಂಕ್ಷನ್ ವಿತ್ ಅನದರ್ ಪಾರ್ಟ್ ಆಫ್ ದ ಬಾಡಿ. ಅವನು ಪ್ರತಿಯೊಂದು ಅವಯವದಿಂದ ಪ್ರತಿಯೊಂದು ಕೆಲಸವೂ ಮಾಡಬಲ್ಲ. ಆದ ಯಾಕೆಂದ್ರೆ ಎಲ್ಲವೂ ಕೂಡ ಜ್ಞಾನಾನಂದಾತ್ಮಕವಾದ ಅನಂತವಾದ ಶರೀರ ಅವಯವಗಳು ಅವನಿಗೆ, ಅಂದ್ರೆ ಜ್ಞಾನಾನಂದಾತ್ಮಕ ಅವಯವ ಅಂತ ಹೇಳಿದ್ದಾರೆ. ಸ ಚ ವಿಷ್ಣೋ ನ ಚ ಅನ್ಯ ಅಸ್ತಿ ಯಸ್ಮಾತ್ ಸ ಅಚಿಂತ್ಯ ಶಕ್ತಿಮಾನ್. ಇದು ಹೇಗೆ ಸಾಧ್ಯವಾಗತ್ತೆ ರೀ? ಅವನಿಗೆ ಅವನ ದೇಹಕ್ಕೆ ಅಭೇದ ಇದೆ ಅಂತ ಹೇಳಿದ್ರೆ ಮತ್ತೆ ಅವನು ಒಂದು ಸಾರಿ ಕಾಣಿಸಿಕೊಡ್ತಾನೆ ಅವತಾರ ಮಾಡಿದಾಗ, ಆ ಅವತಾರಗಳಲ್ಲಿ ಬಂದಾಗ ಹೇಗೆ ಕಾಣಿಸಿಕೊಳ್ಳಕ್ಕಾಗತ್ತೆ? ಮಿಕ್ಕ ಸಮಯದಲ್ಲಿ ಮೂಲ ರೂಪದಲ್ಲಿ ಮಿಕ್ಕವರಿಗೆ ಸಾಧಾರಣ ಜೀವರಿಗೆ ಕಾಣಿಸಿಕೊಡುವುದಿಲ್ಲ. ಈ ವಿಧವಾಗಿ ಅವನಿಗೆ ಬೇರೆ 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 ವಿಧವಾಗಿ ಇರ್ತಾನೆ, ಹೇಗೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಸಹ ಅಚಿಂತ್ಯ ಶಕ್ತಿಮಾನ್, ಅವನ ಅಚಿಂತ್ಯವಾದ ಅಂದ್ರೆ ನಮ್ಮ ಊಹಕ್ಕೆ ಗೋಚರವಾಗದೇ ಇರುವಂತಹ ಶಕ್ತಿ ಉಳ್ಳವನಾಗಿದ್ದ ಕಾರಣದಿಂದ ಇತ್ಯಾದಿ ಅದ್ಭುತವಾದ ಕೆಲಸಗಳು ಅವನಿಂದ ಮಾಡಲಿಕ್ಕಾಗತ್ತೆ. ದೇಹ ಯೋಗ ವಿಯೋಗಾದಿ ತತಃ ನ ಅಸ್ಯ ಕಥಂಚನ ಅಂತೇಳಿ. ಅವನಿಗೆ ದೇಹ ಯೋಗ ವಿಯೋಗ ಅಂದ್ರೆ ನಮಗೆ ಹುಟ್ಟು ಸಾವು ಅನ್ನೋದೇನು, ನಮಗೆ ಹುಟ್ಟು ಅಂದ್ರೆ ದೇಹ, ಯೋಗ ಬಂದರೆ ಅದು ಹುಟ್ಟು, ದೇಹ ವಿಯೋಗ ವೆನ್ ದ ಬಾಡಿ ಇಸ್ ಡ್ರಾಪ್ಡ್ ಆಫ್ ಅದು ಸಾವು. ಸೊ ಈ ಅವನಿಗೆ ದೇಹ ಯೋಗ ವಿಯೋಗಗಳಿಲ್ಲ, ಅದಕ್ಕೆ ಹುಟ್ಟು ಸಾವುಗಳು ಇಲ್ಲ ಅವನಿಗೆ. ಅವತಾರ ಮಾಡಿದಾಗ ಕೂಡ ಅವನು ತಾನು ಅವತಾರ ಮಾಡಿದಾಗ ಪರಮಾತ್ಮ ಹಾಗೇ ಬಂದ್ಬಿಡ್ತಾನೆ ಹೊರತು ಒಂದು ದೇಹ ಧಾರಣೆ ಮಾಡುವುದು ಅನ್ನೋದಿಲ್ಲ ಪರಮಾತ್ಮನ ಅವತಾರಗಳಲ್ಲಿ ಕೂಡ. ಇಲ್ಲಿ ಬಹಳ ಜನಕ್ಕೆ ಕೆಲವು ಸಂಶಯಗಳು ಬರುತ್ತೆ, ಡಿಸ್ಕಷನ್ಸ್ ಎಲ್ಲ ಆಗಿದೆ. ಕೆಲವು ಜನ ಏನಂತ, ಪರಮಾತ್ಮನಿಗೆ ಯಾಕೆ ಅವನಿಗೆ ಕೂಡ ಈ ವಿಧವಾಗಿ, ಅವನು ನಮಗೆ ಅಸ್ವತಂತ್ರರಾಗಿ ನಾವು ದೇಹ ಧಾರಣೆ ಮಾಡ್ತೀವಿ, ಅವನು ಸ್ವತಂತ್ರವಾಗಿ ಯಾಕೆ ದೇಹ ಧಾರಣೆ ಮಾಡ್ತಾನೆ ಅಂತ ಯಾಕೆ ತಿಳ್ಕೋಬಾರದು ಅಂತ ಹೇಳಿ. ಹಾಗೆ ಇಲ್ಲ, ಯಾಕಂದ್ರೆ ಸ್ವತಂತ್ರವಾಗಿ ದೇಹಧಾರಣೆ ಮಾಡಿದ್ರು ಕೂಡ ದೇಹಧಾರಣೆ ಅಂದ್ರೆ ಇನ್ನೊಂದು ದೇಹದ ಮೇಲೆ ಆಧಾರಪಟ್ಟಂತಾಗತ್ತೆ, ಅವನು ಬೇರೆ ಅದರ ಮೇಲೆ ಆಧಾರಪಟ್ಟಿಲ್ಲ. ಸ್ವತಂತ್ರವಾಗಿದ್ದಾನೆ ಅಂತ ಹೇಳಿದ್ರು ಕೂಡ ದೇಹ ಯೋಗ ವಿಯೋಗ ಅನ್ನೋದು ಅವನಿಗೆ ಆ ದೋಷ ಇಲ್ಲ ಅವನಿಗೆ. ಸೊ ಆಪ್ಟೇನಿಂಗ್ ದ ಬಾಡಿ, ಡ್ರಾಪಿಂಗ್ ಆಫ್ ದ ಬಾಡಿ ಇವೆಲ್ಲ ದೋಷಗಳು, ಆ ದೋಷಗಳೆಲ್ಲ ಅವನಿಗೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನ ಅಸ್ಯ ಕಥಂಚನ ಗುಣರೂಪ ಅಪಿ ಭಗವಾನ್ ಗುಣಭುಕ್ ಚ ಸದಾಶ್ರುತ. ಗುಣರೂಪ ಅಪಿ ಭಗವಾನ್ ಗುಣಭುಕ್ ಚ ಸದಾಶ್ರುತ ಅಂತೇಳಿ. ಅಂದ್ರೆ ಪರಮಾತ್ಮನು ಭೋಕ್ತೃ ಭೋಕ್ತ, ಅಂದ್ರೆ ಅವನು ಭೋಜ್ಯವಾದ. ಈಗ ನಾವು ತಗೊಂಡ್ರೆ ಇಫ್ ವಿ ಈಟ್ ಸಮ್ ಫುಡ್ ವಿ ಆರ್ ಡಿಫ್ರೆಂಟ್ ಫ್ರಮ್ ಫುಡ್, ವಿ ಕನ್ಸ್ಯೂಮ್ ಫುಡ್. ಸೊ ಈ ವಿಧವಾಗಂದ್ರೆ ನಾವು ನಮ್ಮ ಭೋಜ್ಯ ವಸ್ತು ಭೋಗ್ಯ ವಸ್ತುಗಳು ದೇ ಆರ್ ಡಿಫರೆಂಟ್. ಪರಮಾತ್ಮ ತನ್ನನ್ನು ತಾನೇ ಭೋಗ ಮಾಡಿಕೊಳ್ತಾನೆ, ಅವನಿಗೆ ಆತ್ಮಾರಾಮ ಅಂತ ಕರೀತಾರೆ. ಅದಕ್ಕೆ ಪರಮಾತ್ಮ ಎಂಥವನು ಅಂದರೆ ಅವನ ಗುಣಗಳು ಅವನನ್ನು ಅವನೇ ಭೋಜನ ಮಾಡ್ತಾನೆ ಅಂತ ಹೇಳಿದರೆ ಅವನು ಬೇರೆ ಯಾವುದರ ಮೇಲೆ ಆಧಾರ ಪಡಲಿಲ್ಲ. ಭೋಜನ ಮಾಡ್ತಾನೆ ಅಂದರೆ ಏನು, ಭುಕ್ ಅಂದ್ರೆ ನಮ್ಮಂತ ಊಟ ಮಾಡೋದಂತಲ್ಲ, ತನ್ನನ್ನು ತಾನೇ ಅನುಭವ ಮಾಡಿಕೊಳ್ತಾನೆ ಅವನು. ಅವನಿಗೆ ಬೇರೆ ಎಕ್ಸ್ಟರ್ನಲ್ ಎಂಟಿಟಿ ಯಾವುದು ಬೇಕಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ಯಾವಾಗಲೂ ಗುಣಭುಕ್ ಚ ಸದಾಶ್ರುತ, ಯಾವಾಗಲೂ ಪರಮಾತ್ಮನನ್ನು ಗುಣಭುಕ್ ಅಂತ ಕರೀತಾರೆ. ಗುಣಭುಕ್ ಅಂದ್ರೆ ತನ್ನ ಗುಣಗಳನ್ನು ತಾನೇ, ಗುಣಿ ಗುಣ ಅಭೇದ, ಅವನು ಗುಣಗಳು ಉಳ್ಳವನಾಗಿದ್ದಾನೆ, ಅವನಿಗೆ ಅವನ ಗುಣಗಳಿಗೆ ನಾನ್ ಡಿಫರೆನ್ಸ್ ಇದೆ. ಆವಾಗ ಅವನು ತನ್ನ ಗುಣಗಳನ್ನು ತಾನೇ ಭೋಗ ಮಾಡ್ತಾನೆ, ಅವನಿಗೆ ಬೇರೆ ಯಾವುದರ ಅವಶ್ಯಕತೆ ಅದರ್ ಥಿಂಗ್ಸ್ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಹೇಗೆ ನಾವು ಒಂದು ಉದಾಹರಣೆ ಮಾಡ್ಕೊಳ್ಳೋ, ಹೌ ಶುಡ್ ವಿ ಕನ್ಸೀವ್ ದಿಸ್ ಅಂತ ಹೇಳಿದ್ರೆ, ನಾವು ಅದಕ್ಕೆ ಹೇಳ್ತಾ ಇದ್ದಾರೆ ಅಹಂ ಇತಿ ಅಂತೇಳಿ. ನಮಗೆ ಅಹಂ ಅಂದ್ರೆ ನಾನು ಅನ್ನೋದು, ನಾನು ಅನ್ನುವ ಒಂದು ಅನುಭವ ನಮಗೆ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಅಂದ್ರೆ ಏನು, ನಾನು ಇದನ್ನು ಅನುಭವ ಮಾಡ್ತಾ ಇದ್ದೀನಿ, ಐ ಆಮ್ ಎಂಜಾಯಿಂಗ್ ದಿಸ್, ಐ ಆಮ್ ಎಂಜಾಯಿಂಗ್ ದಟ್ ಅನ್ನುವ ಒಂದು ಒಂದು ಅನುಭವ ನಮಗೆ ಇರುತ್ತೆ ಯಾವಾಗಲೂ ಕೂಡ. ಸೊ ಈ ಅನುಭವದಿಂದ ನಮಗೆ ಅನುಭವ ಯೋಗ್ಯವಾದ ವಸ್ತುವು, ಅನುಭವ ಮಾಡುವ ವಸ್ತುವು ಅನ್ನುವುದು ಎರಡಿದೆ ಅಂತೇಳಿ ಗೊತ್ತಾಗುತ್ತೆ. ಆದರೂ ಕೂಡ ನಮಗೆ ಕೆಲವು ವಿಷಯದಲ್ಲಿ, ಉದಾಹರಣೆಗೆ ಸಪೋಸ್ ಆಪಲ್ ಇದೆ, ಆಪಲ್ಗೆ ಆಪಲ್ನೆಸ್ಗೆ ಅಭೇದ. ಸೊ ದ ಆಪಲ್ನೆಸ್ ಆಫ್ ದಟ್ ಆಪಲ್ ಈಸ್ ಸೇಮ್ ಎಸ್ ದ ಆಪಲ್ ಇಟ್ ಸೆಲ್ಫ್. ಅದೇ ವಿಧವಾಗಿ ನಾನು ಅಂತ ತಗೊಂಡ್ರೆ, ನಾನು ನನ್ನ ದೇಹ ಅಂತ ತಗೊಂಡ್ರೆ, ನನ್ನ ದೇಹಕ್ಕಿರುವ ಗುಣಗಳಿಗೆ ಆ ದೇಹಕ್ಕೆ ಅಭೇದ. ನಾನು ನನ್ನ ಆತ್ಮ ಅಂತ ತಗೊಂಡ್ರೆ, ನನಗೆ ಆತ್ಮದ ಲಕ್ಷಣಗಳಿಗೆ, ಆ ಸ್ವಭಾವಕ್ಕೆ, ಆ ಆತ್ಮದ ಸ್ವರೂಪಕ್ಕೆ ಅಭೇದ. ಸೊ ಈ ವಿಧವಾಗಿ ಯಾವುದೇ ವಸ್ತು ತಗೊಂಡ್ರು ಕೂಡ ಆ ಗುಣಿ ಗುಣಗಳ ಅಭೇದವನ್ನು ನಾವು ನೋಡಬಹುದು. ವಿ ಕ್ಯಾನ್ ಅಟ್ ಲೀಸ್ಟ್ ಹ್ಯಾವ್ ಎ ಕೈಂಡ್ ಆಫ್ ಜನರಲ್ ಐಡಿಯಾ ನಮಗೆ ಬರುತ್ತೆ. ಸೊ ಈ ವಿಧವಾಗಿರುವ ಕಾರಣದಿಂದ ಆ ಪರಮಾತ್ಮನ ವಿಷಯದಲ್ಲಿ ಪರಮಾತ್ಮನಿಗೆ, ಪರಮಾತ್ಮನ ಗುಣಗಳಿಗೆ ಅಭೇದವನ್ನು ಹೇಗೆ ನೋಡಬೇಕು ಅಂತ ಹೇಳಿದರೆ, ಅದನ್ನು ನಾವು ಅಭಿನ್ನೇ ಅಪಿ ವಿಶೇಷವೇ ಸದಾ ಅನುಭವ ಗೋಚರ ಅಂತೇಳಿ, ನಮ್ಮ ಅನುಭವಕ್ಕೆ ಸ್ವಲ್ಪ 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 ಅದು ಗೋಚರವಾಗುತ್ತೆ. ಆ ಕಾರಣದಿಂದ ಪರಮಾತ್ಮನಿಗೆ, ಪರಮಾತ್ಮನ ಆ ಗುಣಗಳಿಗೆ ಅಭೇದವನ್ನು ನಾವು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಭಿನ್ನೇ ಅಪಿ ವಿಶೇಷ ಅಯಂ ಸದಾ ಅನುಭವ ಗೋಚರ ಅಂತೇಳಿ, ಪರಮಾತ್ಮನಿಗೆ, ಪರಮಾತ್ಮನ ಆ ಗುಣಗಳಿಗೆ ಅಭೇದ ಹೇಳಿದೆ. ಅಷ್ಟೇ ಅಲ್ಲದೆ ಅವನು ಅವನಿಗೆ ಆಶ್ರಯ, ಆಶ್ರಯ ಆಶ್ರಯ ಭಾವ ಅಂತ ಹೇಳ್ತಾರೆ. ಹೀಈಸ್ ರೆಫ್ಯೂಸ್ ಫಾರ್ ಹಿಮ್ಸೆಲ್ಫ್, ಹೀಈಸ್ ಆಶ್ರಯ ಫಾರ್ ಹಿಮ್ಸೆಲ್ಫ್. ಅವನು ಆಶ್ರಯ ಕೊಡುವವನವನೇ, ಆಶ್ರಯ ಅವನೇ ಆಶ್ರಯನಾಗಿದ್ದಾನೆ, ಆಶ್ರಯ ಮಾಡಿಕೊಂಡಿರುವುದು ತಾನೇ. ಸೊ ಹೀಈಸ್ ದ ಒನ್ ಹೂ ಗಿವ್ಸ್ ದ ರೆಫ್ಯೂಸ್ ಅಂಡ್ ಹೂಈಸ್ ದ ಒನ್ ಹೂ ಟೇಕ್ಸ್ ದ ರೆಫ್ಯೂಜ್, ಎರಡು ಅವನೇ ಆಗಿದ್ದಾನೆ. ಆಶ್ರಯ ಆಶ್ರಯ ಭಾವ ಅದಕ್ಕೆ ಒಂದೇ ಆಗುತ್ತೆ ಅಂತೇಳಿ, ದೇರ್ ಇಸ್ ನೋ ಡಿಫರೆನ್ಸ್ ಫ್ರಮ್ ದಟ್. ಇದು ಇದನ್ನು ವಿಶೇಷ ಅಂತ ಕರೀತಾರೆ. ವಿಶೇಷ ಅನ್ನೋ ಕಾನ್ಸೆಪ್ಟ್ ನಮಗೆ ಬಹಳ ಮುಖ್ಯವಾದದ್ದು. ವಿಶೇಷ ಅಂದರೆ ಸಮಥಿಂಗ್ ದಟ್ ಈಸ್ ಯುನೀಕ್ ಅಂಡ್ ದಟ್ ಕಾನ್ಸ್ಟಿಟ್ಯೂಟ್ಸ್ ದಟ್ ಆಬ್ಜೆಕ್ಟ್ ಇಟ್ ಸೆಲ್ಫ್, ಅದಕ್ಕೆ ಅದನ್ನು ವಿಶೇಷ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ತಗೊಂಡ್ರು ಅದಕ್ಕೆ ಗುಣಗಳ ಒಂದು ಅಕ್ಯುಮುಲೇಷನ್ ಆರ್ ವಾಟ್ ಯು ಕಾಲ್ ಅದರ ಅಗ್ರಿಗೇಟ್ ಆಫ್ ಆಲ್ ದ ಕ್ವಾಲಿಟೀಸ್ ಆಫ್ ದಟ್ ಆಬ್ಜೆಕ್ಟ್ ಅಂಡ್ ದ ಆಬ್ಜೆಕ್ಟ್ ಇಟ್ ಸೆಲ್ಫ್, ಇವೆರಡಕ್ಕೂ ಕೂಡ ಅಭೇದ. ಯಾಕಂದ್ರೆ ಆ ಕ್ವಾಲಿಟೀಸ್ ಡು ನಾಟ್ ಎಕ್ಸಿಸ್ಟ್ ಅವೇ ಫ್ರಮ್ ದಟ್ ಆಬ್ಜೆಕ್ಟ್. ನಾನು ಕೊಟ್ಟ ಎಕ್ಸಾಂಪಲ್ ತಗೊಂಡ್ರೆ ಆಪಲ್ ಆಪಲ್ನೆಸ್, ಬೇರೆ ಆಪಲ್ಗೆ ಇರುವ ಆಪಲ್ನೆಸ್ ಬೇರೆ. ಇಫ್ ಯು ಟೇಕ್ ಎ ಪರ್ಟಿಕ್ಯುಲರ್ ಆಪಲ್, ದ ಆಪಲ್ನೆಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಪಲ್ ಡಸ್ ನಾಟ್ ಎಕ್ಸಿಸ್ಟ್ ಅವೇ ಫ್ರಮ್ ದಟ್ ಆಪಲ್. ಆ ಆಪಲ್ನಲ್ಲಿ ಆ ಆಪಲ್ನೆಸ್ ಇರುತ್ತೆ. ಸೊ ಈ ಕಾರಣದಿಂದ ವಸ್ತುಗೆ ಅದರ ಗುಣಗಳಿಗೆ ಅಭೇದ ಹೇಳ್ತೀರಿ, ಹೇಳಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಅದಕ್ಕೆ ಇನ್ನೊಂದು ಆಪಲ್ಗೆ ಭೇದವನ್ನು ಹೇಳಬೇಕಾಗಿರುತ್ತೆ. ಆಟೋಮ್ಯಾಟಿಕಲಿ ಅದರ ವಿಶೇಷ ಏನು ಹೇಳುತ್ತಂದ್ರೆ, ಆ ಗುಣಗಳಿಗೆ ಗುಣಿಗೆ ಇರುವ ಅಭೇದವನ್ನು ಹೇಳುವುದು ಮಾತ್ರವೇ ಅಲ್ಲ, ಇಟ್ ಆಲ್ಸೋ ಸ್ಪೀಕ್ಸ್ ಆಫ್ ಡಿಫರೆನ್ಸ್ ವಿತ್ ಅದರ್ ಥಿಂಗ್ಸ್. ಅದಕ್ಕೆ ಅದರ ಗುಣಗಳಿಗೆ ಅಭೇದ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಥಿಂಗ್ಸ್ ಇಟ್ ಈಸ್ ಡಿಫರೆಂಟ್. ಈ ಅದಕ್ಕೆ ಇದು ವಿಶೇಷ ಅಂತ ಕರೀತಾರೆ. ಈ ಪರಮಾತ್ಮನ ವಿಷಯದಲ್ಲಿ ಈ ವಿಶೇಷ ಅಂದ್ರೆ ಏನು, ಅವನಿಗೆ ಅವನ ಗುಣಗಳಿಗೆ ಅಭೇದ ಹೇಳುವುದ ಕಾರಣದಿಂದ ಹೀ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಥಿಂಗ್ ಎಲ್ಸ್. ಯಾಕೆ ಅಂದ್ರೆ ಪರಮಾತ್ಮ ಇನ್ನೊಂದರ ಮೇಲೆ ಆಧಾರಪಟ್ಟಿದ್ದಾನೆ ಅಂತ ನಾವು ಹೇಳಿದರೆ, ಆ ವಸ್ತು ಯಾರ ಮೇಲೆ ಆಧಾರಪಟ್ಟಿದೆ? ಸಪೋಸ್ ಇಫ್ ಯು ಸೇ ದಟ್ ಆಬ್ಜೆಕ್ಟ್ ಈಸ್ ಅಗೇನ್ ಡಿಪೆಂಡೆಂಟ್ ಆನ್ ಪರಮಾತ್ಮ, ದೆನ್ ಇಟ್ ಬಿಕಮ್ಸ್ ಎ ಮ್ಯೂಚುವಲ್ ಡಿಪೆಂಡೆನ್ಸಿ ಆಗಿಬಿಡುತ್ತೆ. ಇಫ್ ಯು ಸೇ ಪರಮಾತ್ಮ ಒಂದು ವಸ್ತು ಮೇಲೆ ಆಧಾರಪಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ವಸ್ತು ಯಾರ ಮೇಲೆ ಆಧಾರಪಟ್ಟಿದೆ ಅಂತ ಹೇಳಿದ್ರೆ, ಇಫ್ ಯು ಸೇ ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಮದರ್ ಆಬ್ಜೆಕ್ಟ್ ಎಕ್ಸ್ ಟು, ದೆನ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಮದರ್ ಆಬ್ಜೆಕ್ಟ್ ಎಕ್ಸ್ ತ್ರೀ ಅಂತ ಹೇಳಿದ್ರೆ ಅನವಸ್ಥಾ ದೋಷ, ಇನ್ಫೈನೈಟ್ ರಿಗ್ರೆಸ್ ಆಗುತ್ತೆ. ಆ ಕಾರಣದಿಂದ ಈ ಇನ್ಫೈನೈಟ್ ರಿಗ್ರೆಸ್ ಅನ್ನುವ ದೋಷನ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಥಿಂಗ್ ಎಲ್ಸ್, ಹೀ ಸೆಲ್ಫ್ ಡಿಪೆಂಡೆಂಟ್. ಆ ಕಾರಣದಿಂದ ನಮಗೆ ಈ ಅನವಸ್ಥಾ ದೋಷ ಇಲ್ಲ, ಇನ್ಫೈನೈಟ್ ರಿಗ್ರೆಸ್ ಅನ್ನೋದು ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ತಿಳ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಅನವಸ್ಥಾ ತತಃ ಕ್ವಾಪಿ ಪರಮ ಐಶ್ವರ್ಯತೋ ಹರಿಹಿ, ಪರಮಾತ್ಮನಿಗಿರುವಂತಹ ಪರಮೈಶ್ವರ್ಯ ಗುಣದಿಂದ ಈ ಇನ್ಫೈನೈಟ್ ರಿಗ್ರೆಸ್ ಅನವಸ್ಥಾ ಅಂದ್ರೆ ಇನ್ಫೈನೈಟ್ ರಿಗ್ರೆಸ್ಗೆ ಅನವಸ್ಥಾ ಅಂತ ಕರ್ತೀವಿ. ಸೊ ಈ ಅನವಸ್ಥಾ ಅನ್ನುವ ದೋಷ ಅಲ್ಲಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯುಕ್ತಾಯುಕ್ತತ್ವಂಪಿ ಹಿ ಯದ್ ಅಧೀನಂ ಸದಾ ಇಷ್ಯತೆ ಪ್ರಮಾಣ ಅವಗತೆ ತತ್ರ ಕುತ ಏವ ಹಿ ಅಯುಕ್ತತಾ ಇತ್ಯಾದಿ ಪರಮಶ್ರುತಿ ಅಂತೇಳಿ. ಅಂದರೆ ಪರಮಾತ್ಮನ ಅದ್ಭುತ ಶಕ್ತಿ ಯಾವಾಗಲೂ ಕೂಡ ವ್ಯರ್ಥವಾಗೋದಿಲ್ಲ. ಅಂದರೆ ಆ ವಸ್ತುಗಳಿಗೆ ಯುಕ್ತತ್ವ ಅಯುಕ್ತತ್ವ ಅಂದರೆ, ಇಫ್ ಯು ಟೇಕ್ ಎನಿ ಆಬ್ಜೆಕ್ಟ್ ವಾಟ್ ಈಸ್ ಅಪ್ರಾಪ್ರಿಯೇಟ್ ಫಾರ್ ದಟ್, ಆ ಅಪ್ರಾಪ್ರಿಯೇಟ್ ಥಿಂಗ್ ಮಾತ್ರವೇ ಆ ಆಬ್ಜೆಕ್ಟ್ ನಲ್ಲಿರುತ್ತೆ. ವಾಟ್ ಎವರ್ ಈಸ್ ಇನ್ಅಪ್ರಾಪ್ರಿಯೇಟ್ ಫಾರ್ ದ ಆಬ್ಜೆಕ್ಟ್ ಅದು ಯಾವಾಗಲೂ ಅದರಲ್ಲಿ ಇರೋದಿಲ್ಲ. ಸೊ ಈ ವಿಧವಾಗಿ ಆ ಯುಕ್ತಾಯುಕ್ತತ್ವವನ್ನು ನಿರ್ಣಯ ಮಾಡಿ ಅದನ್ನು ಅದೇ ವಿಧವಾಗಿ ಇರುವಂತೆ ಮಾಡುವನು ಪರಮಾತ್ಮ. ಸೊ ಈ ವಿಧವಾದ ಕಾರಣದಿಂದ ನಮಗೆ ಆ ಪರಮಾತ್ಮನ ಒಂದು ಆ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಎಲ್ಲವನ್ನೂ ಅವನ ನಿಯಮನ ಮಾಡುವ ರೀತಿ ಅದು ನಮಗೆ ತಿಳ್ಕೋಬೇಕಾಗಿದೆ ಅಂತ ಹೇಳಿ ಈ ಪರಮಶ್ರುತಿಯಲ್ಲಿ ಈ ವಚನವನ್ನು ಹೇಳಿದ್ದಾರೆ. ಇದು ಹೇಳಿದ ಮೇಲೆ ಪರಮಾತ್ಮನಲ್ಲಿ ಪರಸ್ಪರ ವಿರುದ್ಧವಾದ ಗುಣಗಳು ನಾವು ಕೇಳ್ತಾ ಇರ್ತೀವಲ್ವ, ಇದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಗುಣಾಃ ಶ್ರುತಃ ಸುವಿರುದ್ಧಾಶ್ಚ ದೇವೇ ಸಂತಿ ಅಶ್ರುತಃ ಅಪಿ ನ ಏವ ಅತ್ರ ಶಂಕಾ ಅಂತೇಳಿ ಹೇಳ್ತಾ ಇದ್ದಾರೆ. ನ ಏವ ಅತ್ರ ಶಂಕಾ, ಇಲ್ಲಿ ಸಂದೇಹ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಗುಣಾಃ ಶ್ರುತಃ ಸುವಿರುದ್ಧಾಶ್ಚ ದೇವೇ ಸಂತಿ ಅಶ್ರುತಃ ಅಪಿ ಅಂತೇಳಿ, ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಪರಸ್ಪರ ವಿರುದ್ಧವಾದ ಗುಣಗಳು, ಶ್ರುತಿಯಲ್ಲಿ ಹೇಳಿದ ಗುಣಗಳು ಮತ್ತು ಶ್ರುತಿಯಲ್ಲಿ ಹೇಳದೇ ಇರುವ ಗುಣಗಳು ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಪರಸ್ಪರ ವಿರೋಧ ಬೇರೆ ಕಡೆ ಇದ್ದರೂ ಕೂಡ ಪರಮಾತ್ಮನಲ್ಲಿರುವಾಗ ಅವು ಪರಸ್ಪರ ವಿರೋಧತ್ವವನ್ನು ಹೊಂದುವುದಿಲ್ಲ. ಉದಾಹರಣೆಗೆ ಅಣೋರಣೀಯನ ಮಹತೋ ಮಹಿಯನ ಅಂತ ಹೇಳ್ತೀವಿ. ಪರಮಾತ್ಮ ಇಸ್ ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್ ಅಂಡ್ ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್. ಹೌ ಕ್ಯಾನ್ ದ ಸೇಮ್ ಆಬ್ಜೆಕ್ಟ್ ಬಿ ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್? ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ವಿಷಯದಲ್ಲಿ ಸಾಧ್ಯವಾಗುತ್ತೆ. ಅದು ಹೇಗೆ ಅನ್ನೋದು ನಮ್ಮಿಂದ ಊಹ ಮಾಡಲಿಕ್ಕಾಗೋದಿಲ್ಲ. ಬಟ್ ಪರಮಾತ್ಮನ ಆ ಅದ್ಭುತ ಶಕ್ತಿ ಇಲ್ಲದೇ ಇದ್ದರೆ ಈ ಕೆನಾಟ್ ಬಿ ಪ್ರೆಸೆಂಟ್ ಇನ್ ಸೈಡ್ ದ ಟೈನಿಯೆಸ್ಟ್ ಆಬ್ಜೆಕ್ಟ್. ಅವನು ಅನೋರಣೀಯ ಆಗದೇ ಇದ್ದರೆ ಹಿ ಕೆನಾಟ್ ಬಿ ಪ್ರೆಸೆಂಟ್ ಇನ್ ದ ಟೈನಿಯರ್ ದ ಟೈನಿಯೆಸ್ಟ್ ಆಬ್ಜೆಕ್ಟ್ ಹಿ ಕೆನಾಟ್ ಬಿ ಪ್ರೆಸೆಂಟ್ ದೇರ್. ಮಹತೋ ಮಹಿಯನ ಆಗದೇ ಇದ್ದರೆ ಎಲ್ಲವೂ ಅವನಲ್ಲಿ ಇರುವುದು ಸಾಧ್ಯವಿಗೆಲ್ಲ. ಅಂದರೆ ಪರಮಾತ್ಮ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲವೂ ಪರಮಾತ್ಮನ ಒಳಗೇ ಇದೆ. ಇದು ಹೇಗೆ ಸಾಧ್ಯವಾಗುತ್ತೆ ಅಂದರೆ ಅವನು ಅನೋರಣೀಯನ ಆಗಿದ್ದಾನೆ, ಮಹತೋ ಮಹಿಯನ ಆಗಿದ್ದಾನೆಕ್ಕೋಸ್ಕರ ಅದು ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಈ ಕಾರಣದಿಂದಲೇ ಅವನು ಎಲ್ಲದಕ್ಕೂ ಆಶ್ರಯಭೂತನಾಗಿದ್ದಾನೆ. ಹೀ ಈಸ್ ದ ಸಪೋರ್ಟರ್ ಆಫ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ಅಂದ್ರೆ ಏನು, ಎವ್ರಿಥಿಂಗ್ ಈಸ್ ಪ್ರೆಸೆಂಟ್ ಇನ್ ಹಿಮ್ ಅಂತೇಳಿ. ಅಷ್ಟೇ ಅಲ್ಲದೆ ಹೀ ನಿಯಾಮಕ ಆಫ್ ಎವ್ರಿಥಿಂಗ್, ಅಂದ್ರೆ ಎಲ್ಲದರ ಒಳಗೂ ಅವನಿದ್ದಾನೆ. ಸೊ ಅಟ್ ದ ಸೇಮ್ ಟೈಮ್ ನಿಯಾಮಕ ಅಂಡ್ ಆಲ್ಸೋ ಸಪೋರ್ಟರ್, ಎರಡೂ ಕೂಡ ಅವನು ಆಗಿದ್ದಾನೆ. ಹೀ ಈಸ್ ದ ಸಪೋರ್ಟ್ ಅಂಡ್ ಆಲ್ಸೋ ಹೀ ಈಸ್ ದಿ ನಿಯಾಮಕ, ಅಂದ್ರೆ ಎಲ್ಲರ ಅಂತರ್ಯಾಮಿಯಾಗಿ ಇದ್ದಾನೆ, ಎಲ್ಲದರನ್ನೂ ಆಶ್ರಯ ಅಂದ್ರೆ ಆಶ್ರಯಭೂತನಾಗಿ ಅದೆಲ್ಲದಕ್ಕೂ ಅವನು ಆಶ್ರಯನಾಗಿದ್ದಾನೆ ಅನ್ನೋದು ನಾವು ತಿಳ್ಕೋಬೇಕು. ಈ ವಿಧವಾಗಿ ಪರಸ್ಪರ ವಿರೋಧವಾದ ಗುಣಗಳು ಅವನಲ್ಲಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ರುತಿಯಲ್ಲಿ ಹೇಳಿದ ವಿಷಯಗಳು, ಹೇಳದ ಇರುವ ವಿಷಯಗಳಿದೆ ಅಂತ ಹೇಳಿದೆ. ಶ್ರುತಿಯಲ್ಲಿ ಹೇಳದೇ ಇರುವ ವಿಷಯಗಳು ಯಾರಿಗನ್ನ ಗೊತ್ತಾಗುತ್ತಾ? ಪರಮಾತ್ಮನಿಗೆಲ್ಲವೂ ಗೊತ್ತಿದೆ. ಶ್ರುತಿಯಲ್ಲಿ ಹೇಳಿದ ವಿಷಯಗಳು ಶ್ರುತಿಯನ್ನು ಅಧ್ಯಯನ ಮಾಡಿದವರಿಗೆ ಅವರವರ ಯೋಗ್ಯತಾನುಸಾರ ಗೊತ್ತಾಗುತ್ತೆ. ಮತ್ತೆ ಶ್ರುತಿಯಲ್ಲಿ ಹೇಳದೇ ಇರುವ ವಿಷಯಗಳು ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಶ್ರುತಿಯಲ್ಲಿ ಹೇಳದೇ ಇರುವ ವಿಷಯಗಳು ಲಕ್ಷ್ಮಿ ಬ್ರಹ್ಮಾದಿಗಳಿಗೆ ಅವರವರ ಯೋಗ್ಯ, ಅವರ ಧ್ಯಾನಕ್ಕೆ ತಕ್ಕಂತೆ ಅವರವರ ಯೋಗ್ಯತಾನುಸಾರ ಅವರಿಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅವು ಗೊತ್ತಾಗುತ್ತೆ. ಸೊ ಗುಣಾಹ ಶ್ರುತಃ ಸುವಿರುದ್ಧಾಶ್ಚ ದೇವೇ ಸಂತಿ ಅಶ್ರುತ ಅಪಿ ನ ಏವ ಎತ್ರ ಶಂಕ. ಅಶ್ರುತ ಅಂದ್ರೆ ಶ್ರುತಿಗೆ ಗೋಚರವಾಗದೇ ಇರುವ ವಿಷಯಗಳು ಕೂಡ ಅವನಲ್ಲಿ ಇದೆ, ಇದರಲ್ಲಿ ನಾವು ಏನು ಸಂದೇಹ ಮಾಡಬೇಕಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಚಿಂತ್ಯ ಅಚಿಂತ್ಯಾಶ್ಚ ತಥಾ ಏವ ದೋಷಾಹ ಶ್ರುತಾಶ್ಚ ನ ಅಗ್ನೈಹಿ ಹಿ ತಥಾ ಪ್ರತೀತಾಹ ಅಂತೇಳಿ. ಚಿಂತ್ಯ ಅಚಿಂತ್ಯಾಶ್ಚ ಅಂದ್ರೆ ನಮ್ಮ ಧ್ಯಾನಕ್ಕೆ ಯೋಗವಾದ ಧ್ಯಾನಕ್ಕೆ ಸಿಗುವಂತಹ ವಿಷಯಗಳು, ಅಚಿಂತ್ಯಾಹ ಅಂದ್ರೆ ನಮ್ಮ ಧ್ಯಾನಕ್ಕೂ ಗೋಚರವಾಗದೇ ಇರುವಂತಹ ವಿಷಯಗಳು, ಬಹಳ ಪ್ರತಿಯೊಬ್ಬರಿಗೆ ತಿಳಿಯದೇ ಕೆಲವು ಇರುವ ವಿಷಯಗಳು ಪರಮಾತ್ಮನಲ್ಲಿ ಇದೇ ಇದೆ. ಅಂದ್ರೆ ನಮ್ಮಂತವ್ರಿಗೆ ತಿಳಿಯದೇ ಇರುವ ವಿಷಯಗಳು ಬಹಳ ಜಾಸ್ತಿ, ಎಲ್ಲವೂ ತಿಳಿಯದೇ ಇರಿ, ಮೋಸ್ಟ್ ಆಫ್ ದೆಮ್ ವಿ ಡೋಂಟ್ ನೋ. ಆದ್ರೆ ಬ್ರಹ್ಮಾದೇವತೆಗಳಿಗೆ ಎಷ್ಟೋ ವಿಷಯಗಳು ತಿಳಿದಿದ್ರು ಕೂಡ ಅವರು ಕೂಡ ತಿಳಿಯದೇ ಇರುವ ವಿಷಯಗಳು, ಅನಂತವಾದ ವಿಷಯಗಳು ಪರಮಾತ್ಮನಲ್ಲಿದೆ. ಈ ಕಾರಣದಿಂದ ಚಿಂತ್ಯಾಹ ಅಚಿಂತ್ಯಾಹ ಚ ತಥಾ ಏವ, ಅಷ್ಟೇ ಅಲ್ಲದೆ ದೋಷಾಹ ಸುತಾಶ್ಚ ನ ಅಗ್ನೈಹಿ ತಥಾ ಪ್ರತೀತಾಹ. ಅಂದ್ರೆ ಏನು, ದೋಷಾಹ ಅಗ್ನೈಹಿ ಶ್ರುತಃ, ಅಗ್ನರು ಅಂದ್ರೆ ಅಜ್ಞಾನಿಗಳು, ಜ್ಞಾನ ಇಲ್ಲದೇ ಇರುವವರು, ಅಂದ್ರೆ ಪೀಪಲ್ ವಿತ್ ಡಿಫೆಕ್ಟಿವ್ ಥಿಂಕಿಂಗ್, ಡಿಫೆಕ್ಟಿವ್ ಥಿಂಕಿಂಗ್ ಇರುವಂತಹ ಅವರು, ಅವರಿಗೆ ದೋಷಾಹ ಶ್ರುತಃ, ಅವರಿಗೆ ಕೆಲವು ದೋಷಗಳು ಪರಮಾತ್ಮನಲ್ಲಿ ದೋಷಗಳಿದೆ ಅಂತ ಅವರಿಗೆ ತೋರುತ್ತೆ. ಆದರೆ ನ ಹಿ ತಥಾ ಪ್ರತೀತಾಹ, ಅವರಿಗೆ ಕಾಣಿಸುವಂತಹ ದೋಷಗಳು ಯಾವುದಿದೋ ಅವು ನಿಜವಾಗಿ ಪರಮಾತ್ಮನಲ್ಲಿ ಇಲ್ಲ. ಅಂದ್ರೆ ಯಾರಾದರೆ ಅಜ್ಞಾನದ ಮೂಲಕವಾಗಿ ಪರಮಾತ್ಮನಲ್ಲಿ ಕೆಲವು ದೋಷಗಳು ಇದೆ ಅಂತ ಒಂದು ಭಾವನೆ ಬರುವಂತಹ ವಾಕ್ಯಗಳಿವೋ ಆ ಭಾವನೆ ಅವರ ಅಜ್ಞಾನಿಗಳಿಗೆ ಮಾತ್ರ ಬರುತ್ತೆ, ಆದರೆ ಅಂತಹ ದೋಷಗಳು ಪರಮಾತ್ಮನಿಗೆ ಇಲ್ಲ. ಉದಾಹರಣೆಗೆ ಏನು, ಹಾಗೇನಂದ್ರೆ ಜನಿತೋತ ವಿಷ್ಣುಹೋ ಅಂತೇಳಿ ಶ್ರುತಿಯಲ್ಲಿ ಬರುತ್ತೆ. ಅಂದ್ರೆ ಪರಮಾತ್ಮ ಹುಟ್ಟಿದ್ದಾನೆ ಇತ್ಯಾದಿ ವಾಕ್ಯಗಳು ಬರುತ್ತೆ. ಪರಮಾತ್ಮನಿಗೆ ಜನ್ಮ ಇದೆ, ಪರಮಾತ್ಮ ಜನ್ಮ ತಾಳಿದ್ದಾನೆ, ಪರಮಾತ್ಮನ ಅವತಾರ ಮುಗಿತು, ಇದು ಇತ್ಯಾದಿ ಎಲ್ಲ ಬರುತ್ತೆ. ಇವೆಲ್ಲ ಓ ಪರಮಾತ್ಮನಿಗೆ ಕೂಡ ಒಂದು ಜನ್ಮ ಇದೆ, ಒಂದು ಹುಟ್ಟಿದೆ ಅಂತ ಹೇಳಿ ಅಜ್ಞಾನಿಗಳು ಭಾವನೆ ಮಾಡಬಹುದು. ಆದರೆ ಅದು ಅವನು ಪರಮಾತ್ಮನ ಆವಿರ್ಭಾವ ಅಷ್ಟೇ ಹೊರತು ಪರಮಾತ್ಮನಿಗೆ ಜನ್ಮ ಅಲ್ಲ. ಅದು ಆವಿರ್ಭಾವ ಅಂದರೆ ಕಾಣಿಸಿಕೊಡ್ತಾನಷ್ಟೇ. ಪರಮಾತ್ಮ ಯಾವಾಗಲೂ ಇರ್ತಾನೆ, ಆಯಾ ಜನಗಳಿಗೆ ಆಯಾ ಸಮಯಗಳಲ್ಲಿ ಅವನು ಕಾಣಿಸಿಕೊಡ್ತಾನಷ್ಟೇ ಅಂತೇಳಿ ತಿಳ್ಕೋಬೇಕು. ಸೊ ಅದಕ್ಕೆ ಈ ದೋಷಗಳು ಕೆಲವು ಜನ ಅಜ್ಞಾನಿಗಳು ಭಾವನೆ ಮಾಡಿದರೂ ಸಹಿತ ಅವು ನಿಜವಾಗಿ ಪರಮಾತ್ಮನಲ್ಲಿ ಇಲ್ಲ ಅಂಥೇಳಿ. ಸೊ ದೋಷಾಹ ಅಗ್ನೈಹಿ ಶುತಾಹ ಚ ನ ಹಿ ತಥಾ ಪ್ರತೀತಾಹ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ವಿಷಯ. ಇದು ಋಗ್ವೇದದಲ್ಲಿ ಸೌಪರ್ಣ ಶಾಖೆಯಲ್ಲಿ ಬರುವಂತಹ ವಚನವನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದಾದ ಮೇಲೆ ಆಚಾರ್ಯರು ಇನ್ನೂ ಆ ಪರಮಾತ್ಮನ ಗುಣಗಳಿಗೆ ಪರಮಾತ್ಮನಿಗೆ ಇರುವ ಅಭೇದವನ್ನು ಆ ಪರಮಾತ್ಮನ ಲಕ್ಷಣವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಇವೆಲ್ಲ ಈ ಪದ್ಯದಲ್ಲಿ ಇಲ್ಲಿ ಹೇಳಿದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಹೇಳುವುದಕ್ಕೆ ಕಾರಣ ಏನಂದ್ರೆ ಅವ್ಯಕ್ತೋಯಂ ಅಚಿಂತ್ಯಯಂ ಅಂತ ಹೇಳಿದ್ರೆ ಆ ಪರಮಾತ್ಮನ ಅವ್ಯಕ್ತತ್ವ ಅಚಿಂತ್ಯತ್ವ ಇದನ್ನು ಅವಿಕಾರ್ಯತ್ವವನ್ನು ವರ್ಣನೆ ಮಾಡುವುದಕ್ಕೆ ಇದೆಲ್ಲ ಹೇಳ್ತಾ ಇದ್ದ ತಾತ್ಪರ್ಯದಲ್ಲಿ. ಪರಮಾತ್ಮ ಎಂತಹವನು ಅಂದ್ರೆ ಏಕಮೇವ ಅದ್ವಿತೀಯಂ ತತ್ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಹೋ ಸ ಮೃತ್ಯುಮಾಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ ಯಥೋದಕಂ ದುರ್ಗೇ ಕೃಷ್ಣಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನ್ ಏವ ಅನುವಿಧಾವತಿ ಅಂಥೇಳಿ. ಇದು ಕಾಟಕೋಪನಿಷತ್ತಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ವಲ್ಲಿ ದ್ವಿತೀಯ ಅಧ್ಯಾಯ ಪ್ರಥಮಾವಲಿಯಲ್ಲಿ ಬರುವಂತಹ ಕೊನೆಯಲ್ಲಿ ಬರುವಂತಹ ವಾಕ್ಯ. ಸೊ ಅದೇನೆಂದರೆ ಏಕಮೇವ ಅದ್ವಿತೀಯಂ ತತ್ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮ ಏಕ ಸರ್ವೋತ್ತಮನಾಗಿದ್ದಾನೆ, ಅದ್ವಿತೀಯ ಅವನಿಗೆ ಸಮಾನರಾಗಲಿ ಅವನಿಗಿಂತಲೂ ಅಧಿಕರಾದವರು ಯಾರು ಇಲ್ಲ. ತತ್ ನೇಹ ನಾನಾ ಅಸ್ತಿ ಕಿಂಚನ, ಅವನಿಗೆ ಅವನ ಗುಣಗಳಿಗೆ ಅವನಿಗೆ ಅವನ ರೂಪಗಳಿಗೆ ಅವನಿಗೆ ಅವನ ಅವಯವಗಳಿಗೆ ಎಲ್ಲದಕ್ಕೂ ಕೂಡ ಅಭೇದ. ನೇಹ ನಾನಾ ಅಸ್ತಿ ನಾನಾ, ಇದಕ್ಕೆ ಕೆಲವು ಜನ ಏನು ಅದ್ವೈತಪರವಾದ ಅರ್ಥವನ್ನು ನಾನಾ ವಿಧವಾದ ಅಂದ್ರೆ ಪರಮಾತ್ಮ ನಾನಾ ರೂಪಗಳಂತ ಜೀವಗಳೆಲ್ಲ ಡಿಫ್ರೆಂಟ್ ಜೀವಾಸ್ ನಾವು ನೋಡ್ತೀವಿ, ಆದ್ರೆ ಇಷ್ಟು ಜೀವಗಳು ಕಣ್ಣಿಗೆ ಕಾಣಿಸಿದ್ರು ಕೂಡ ಇಷ್ಟು ಜೀವಗಳಿಲ್ಲ, ಜೀವಶಕ್ತಿ ಒಂದೇ, ಪರಮಾತ್ಮ ಒಬ್ಬನೇ ಜೀವಶಕ್ತಿ, ಬೇರೆಯ ಅನೇಕ ವಿಧ ಜೀವರಾಶಿಗಳು ಕಾಣಿಸಿಕೊಟ್ಟರೂ ಕೂಡ ಎಲ್ಲಾ ಜೀವಶಕ್ತಿ ಒಂದೇ ಜೀವಶಕ್ತಿ ಆಗಿದ್ದಕ್ಕೋಸ್ಕರ ಅದೆಲ್ಲವೂ ಪರಮಾತ್ಮ ಅನ್ನುವ ಜೀವಶಕ್ತಿಯೇ ಅನ್ನುವ ಅರ್ಥವನ್ನು ಅದ್ವೈತಪರವಾದ ಅರ್ಥವನ್ನು ಮಾಡ್ತಾರೆ. ಆದ್ರೆ ಹಾಗಲ್ಲ, ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿದರೆ ಇಹ ನಾನಾ ನ ಅಸ್ತಿ ಕಿಂಚನ ನ ಅಸ್ತಿ, ಆ ಬೇರೆ 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 ಇರುವುದು ಯಾವುದು ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಪರಮಾತ್ಮನಿಗೆ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ ಅನ್ನುವುದು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೃತ್ಯೋಹ ಸ ಮೃತ್ಯು ಮಾಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ ಅಂತೇಳಿ. ಮೃತ್ಯೋಹೋ ಮೃತ್ಯು ಅಂದ್ರೆ ಮೃತ್ಯುವಕ್ಕಿಂತಲೂ ಮೃತ್ಯು, ಮೃತ್ಯುವಕ್ಕಿಂತಲೂ ಮೃತ್ಯು ಅಂದ್ರೆ ಅಂಧಂತಮಸ್ಸು ಅಂತೇಳಿ. ಸೊ ಅವನು ಸಹ ಯಾರು ಯ ಇಹ ನಾನಾಯ ಪಶ್ಯತಿ ಸಹ ಮೃತ್ಯೋಹ ಮೃತ್ಯು ಮಾಪ್ನೋತಿ, ಯಾರಾದರೆ ಈ ವಿಧವಾಗಿ ಪರಮಾತ್ಮನಲ್ಲಿ ಪರಮಾತ್ಮನ ಗುಣಗಳಲ್ಲಿ ಭೇದವನ್ನು ನೋಡ್ತಾರೋ ಅವರೆಲ್ಲರೂ ಕೂಡ ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಅಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಭೇದವನ್ನು ನೋಡುವುದಂತ ಅರ್ಥ ಏನು, ಪರಮಾತ್ಮ ತನ್ನಕ್ಕಿಂತಲೂ ಬೇರೆಯಾದ ಗುಣಗಳ ಮೇಲೆ ಆಧಾರಪಟ್ಟಿದ್ದಾನೆ ಅಂದ್ರೆ ಪರಮಾತ್ಮನಲ್ಲಿ ದೋಷ ಹೇಳಿದಂತಾಗತ್ತೆ. ಅಂತಹ ದೋಷದ ಉಪಾಸನೆ ಮಾಡ್ತಾ ಹೋದರೆ ಅಂದ್ರೆ ಕೇವಲ ಒಂದು ಸಾರಿ ಹಾಗೆ ಅನ್ಕೊಂಡ್ಬಿಟ್ರೆ ಅನಂತಮಸ್ಕ ಹೋಗ್ತಾರ ಅಂತ ಅರ್ಥಲ್ಲ. ಅದೇ ವಿಧವಾದ ಸಾಧನೆಯನ್ನು ಜನ್ಮ ಜನ್ಮಾಂತರಗಳಲ್ಲಿ ಕೂಡ ಏಕ ರೀತಿಯಲ್ಲಿ ಅದೇ ಸಾಧನೆ ಮಾಡ್ತಾ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಭೇದ ಉಪಾಸನವನ್ನೇ ಮಾಡ್ತಾ ಹೋದರೆ ಅವರು ಕೊನೆಗೆ ಅನಂತಮಸ್ಕ ಹೋಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೃತ್ಯೋ ಸಮೃತ್ಯು ಮಾಪ್ನೋತಿ ಯೈಹ ನಾನಾಯ ಪಶ್ಯತಿ ಅಂತೇಳಿ. ಅದಕ್ಕೆ ಒಂದು ಉದಾಹರಣೆ ಕೊಡುತ್ತೆ ಆ ಉಪನಿಷತ್ತು, ಅದನ್ನು ಹೇಳ್ತಾ ಇದ್ದಾರೆ. ಯಥಾ ಉದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ, ಯಥಾ ಹೇಗಾದರೆ ಉದಕಂ ನೀರು ದುರ್ಗೇ ಅಂದರೆ ಏನು, ಒಂದು ಮೌಂಟೇನ್ ಒಂದು ಪರ್ವತದಲ್ಲಿ ಪರ್ವತದ ಮೇಲೆ ಅಲ್ಲಿ ದುರ್ಗಮವಾದ ಸ್ಥಳಗಳಲ್ಲಿ ವೃಷ್ಟಂ ಅಂದರೆ ವೃಷ್ಟಿ ಅಂದರೆ ಮಳೆ ಬೀಳುವುದು, ವೃಷ್ಟಂ ಅಂದರೆ ಮಳೆ, ಮಳೆದ ಮೂಲಕವಾಗಿ ಡ್ಯೂ ಟು ರೈನ್ ದ ವಾಟರ್ ಫಾಲ್ಸ್ ಆನ್ ದ ಟಾಪ್ ಆಫ್ ದ ಮೌಂಟೇನ್, ಆ ಪರ್ವತಗಳ ಮೇಲೆ ಆ ಪರ್ವತೇಶು ಆ ಪರ್ವತಗಳಲ್ಲಿ ಆ ದುರ್ಗೆಯ ದುರ್ಗಮವಾದ ಪರ್ವತಗಳಲ್ಲಿ ಬಿದ್ದಂತಹ ನೀರು ವಿಧಾವತಿ, ವಿಧಾವತಿ ಅಂದರೆ ಕಳೆಗೆ ಓಡ್ಕೊಂಡು ಹೋಗುತ್ತೆ ನೀರು, ನೋ ಜಸ್ಟ್ ರನ್ಸ್ ಡೌನ್ ಡೌನ್ ಬಿಲೋ 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 ಕಳಕ್ಕೆ ಓಡ್ಕೊಂಡು ಹೋಗುತ್ತೆ. ಸೊ ಇಟ್ ಗೋಸ್ ಡೌನ್ ಅಂಡ್ ಡೌನ್ ಅಂಡ್ ಡೌನ್. ಅದೇ ವಿಧವಾಗಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಈ ವಿಧವಾಗಿ ಪರಮಾತ್ಮನಿಗೆ ಪರಮಾತ್ಮನ ಧರ್ಮಗಳಿಗೆ ಭಿನ್ನವನ್ನು ಭೇದವನ್ನು ಯಾರಾದರೆ ನೋಡ್ತಾರೋ ಪೃಥಕ್ ಪಶ್ಯನ್ ಬೇರೆಯಾಗಿ ಕಾಣುವಂತಹ ಅವರು ಪೃಥಕ್ ಪಶ್ಯನ್ ಅವರನ್ನು ವಿಷಯವನ್ನು ಹೇಳ್ತಾ ಇದ್ದಾರೆ. ಸೊ ಪೃಥಕ್ ಪಶ್ಯನ್ ತಾನ್ ಏವ ಅನುಧಾವತಿ, ತಾನ್ ಏವ ಅನುಧಾವತಿ ಅಂದ್ರೆ ಆ ನೀರಿನಂತೆ ಅವರು ಕೂಡ ಕಳಗೆ 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 ಹೋಗ್ತಾರೆ, ಕಳಗೆ ಹೋಗ್ತಾರೆ ಅಂದ್ರೆ ಅನಂತಮಸ್ಸಿಗೆ ಹೋಗ್ತಾರೆ ಅಂತೇಳಿ. ಜಸ್ಟ್ ಇಸ್ ದ ವಾಟರ್ ಗೋಸ್ ಡೌನ್ ಅಂಡ್ ಡೌನ್ ಅಂಡ್ ಡೌನ್ ಬಿಲೋ, ಸೇಮ್ ವೇ ದೋಸ್ ಪೀಪಲ್ ವಿಲ್ ಗೋ ಡೌನ್ 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 ಅಂದ್ರೆ ಅನಂತಮಸ್ಸಿಗೆ ಕೊನೆಗೆ ಹೋಗ್ತಾರೆ ಅನ್ನೋದು ಆ ಉಪನಿಷದ್ ವಾಕ್ಯದ ಅರ್ಥ ಅದನ್ನು ಹೇಳಿದ್ದಾರೆ ಕಾಟಕೋಪನಿಷದ ಬರುವಂತಹ ವಾಕ್ಯ. ಅದಾದ್ಮೇಲೆ ಮತ್ಸ್ಯ ಕೂರ್ಮಾದಿ ರೂಪಾಣಾಂ ಗುಣಾಣಾಂ ಕರ್ಮಣಾಮಪಿ ತಥಾ ಏವ ಅವಯವಾನಾಂ ಚ ಭೇದಂ ಪಶ್ಯತಿ ಯಹ ಕ್ವಚಿತ್ ಅಂತೇಳಿ. ಅಷ್ಟೇ ಅಲ್ಲದೆ ಮತ್ಸ್ಯ ಕೂರ್ಮಾದಿ ರೂಪಾನಾಂ ಗುಣಾನಾಂ ಕರ್ಮಣಾಮಪಿ ತಥಾ ಏವ ಅವಯವಾನಾಂ ಚ ಭೇದಂ ಪಶ್ಯತಿ ಯಹ ಕ್ವಚಿತ್ ಯಹ ಕ್ವಚಿತ್. ಯಾರಾದರೆ ಮತ್ಸ್ಯ ಕೂರ್ಮಾದಿ ರೂಪಾಣಾಂ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಈ ಪರಮಾತ್ಮನ ಅವತಾರಗಳು ಯಾವುದಿದೋ ಆರು ಅವತಾರಗಳಿಗೆ, ಒಂದು ಅವತಾರಕ್ಕೆ ಇನ್ನೊಂದು ಅವತಾರಕ್ಕೆ, ಪರಮಾತ್ಮನ ಮೂಲ ರೂಪಕ್ಕೆ ಅವತಾರಗಳಿಗೆ, ಪರಮಾತ್ಮನಿಗೆ ಪರಮಾತ್ಮನ ಗುಣಾನಾಂ ಗುಣಗಳಿಗೆ, ಕರ್ಮನಾಮಪಿ ಪರಮಾತ್ಮನಿಗೆ ಪರಮಾತ್ಮನ ಕ್ರಿಯೆಗಳಿಗೆ ಕೂಡ ಅಭೇದ. ದ ಆಕ್ಷನ್ಸ್ ದಟ್ ಆರ್ ಡನ್ ಬೈ ಪರಮಾತ್ಮ ಆರ್ ಸೇಮ್ ಎಸ್ ದಿ ಪರಮಾತ್ಮ. ಸೊ ಕರ್ಮಣಾಮಪಿ ತಥಾ ಏವ ಅವಯವಾನಾಂ ಚ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಚ ಭೇದಂ ಪಶ್ಯತಿ ಯಹ ಕ್ವಚಿತ್. ಯಾರಾದರೆ ಭೇದವನ್ನು ನೋಡ್ತಾರೋ ಇಲ್ಲ ಅಂದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಭೇದ ನೋಡೋದಿಲ್ಲ, ಭೇದಾಭೇದ ಭೇದಾಭೇದ ಅನ್ನುವ ವಾದ ಇನ್ನೊಂದಿದೆ. ಆ ಭೇದಾಭೇದ ವಾದವನ್ನು ಕೂಡ ಇಲ್ಲಿ ಖಂಡನ ಮಾಡಿ ಹೇಳ್ತಾ ಇದ್ರೆ ಏನಂದ್ರೆ, ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಇತ್ಯಾದಿಗಳಿಗೆ ಭೇದವನ್ನು ನಾವು ನೋಡಕೂಡದು, ಆದ್ರೆ ನಾವು ಭೇದ ನೋಡ್ತಾ ಇಲ್ಲ ರೀ. ಭೇದಾಭೇದವನ್ನು ಅಂದ್ರೆ ಒಂದು ವಿಧವಾದ ಭೇದ, ಒಂದು ವಿಧವಾಗಿ ಅಭೇದ. ಈ ಭೇದಾಭೇದ ಅನ್ನುವ ವಾದ ಏನಂದ್ರೆ ಒಂದು ವಿಚಿತ್ರವಾದ ವಾದ. ಇದೇನಂದ್ರೆ ಇನ್ ಫ್ರಮ್ ಒನ್ ಆಸ್ಪೆಕ್ಟ್ ದೇರ್ ಇಸ್ ಎ ಡಿಫರೆನ್ಸ್, ಫ್ರಮ್ ಅನದರ್ ಆಸ್ಪೆಕ್ಟ್ ದೇರ್ ಇಸ್ ನೋ ಡಿಫರೆನ್ಸ್ ಅಂತೇಳಿ. ಈ ವಿಧವಾಗಿ ಭೇದಾಭೇದವನ್ನು ಕೂಡ ಯಾರು ನೋಡ್ತಾರೋ, ಭೇದಾಭೇದವು ಚ ಯಪ್ ಪಶ್ಯೇತ್, ಹಾಗೆ ನೋಡುವವರು ಕೂಡ ಸಯಾತಿ ತಮ ಏವತು, ಅವರು ಕೂಡ ತಮಸ್ಸಿಗೆ ಹೋಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಏನ್ ಮಾಡಬೇಕಂದ್ರೆ, ಪಶ್ಯೇತ್ ಅಭೇದಮೇವ ಯಶಾಂ ಬುಭೂಷು ಪುರುಷಸ್ತಃ. ಬುಭೂಷು ಬುಭೂಷು ಅಂದ್ರೆ ಇದೆ ಏನಿದೆ, ಪಶ್ಯೇತ್ ಅಭೇದಮೇವ ಯಶಾಂ ಬುಭೂಷು, ಈ ಪರಮಾತ್ಮನಿಗೆ ಪರಮಾತ್ಮನ ಈ ಎಲ್ಲ ಗುಣಗಳಿಗೆ ರೂಪಗಳಿಗೆ ಕರ್ಮಗಳಿಗೆ ಇವೆಲ್ಲದಕ್ಕೂ ಕೂಡ ಅಭೇದವನ್ನೇ ನೋಡಬೇಕು. ಪಶ್ಯೇತ್ ಅಭೇದಮೇವ, ಅಭೇದವನ್ನೇ ನೋಡಬೇಕು. ಪುರುಷ ತತಃ ಪುರುಷ ಪುರುಷ, ಈ ಪುರಿ ಅಂದ್ರೆ ಈ ದೇಹ ಧಾರಣೆ ಮಾಡಿದ ಈ ಸಮಸ್ತ ಜೀವರಾಶಿಗಳು ಎಲ್ಲಕ್ಕೂ, ಪ್ರತಿಯೊಂದು ಜೀವರಾಶಿ ಕೂಡ ಈ ಪರಮಾತ್ಮನಲ್ಲಿ ಇಂತಹ ಒಂದು ಧ್ಯಾನವನ್ನೇ ಮಾಡಬೇಕು ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅಭೇದೇ ಅಪಿ ವಿಶೇಷ ಅಸ್ತಿ ವ್ಯವಹಾರ ತಥೋ ಭವೇತ್, ವಿಶೇಷಿನಾಂ ವಿಶೇಷಸ್ಯ ತಥಾ ಅಭೇದ ವಿಶೇಷಯೋ ವಿಶೇಷಸ್ತು ಸ ಏವ ಅಯಂ ನ ಅನವಸ್ಥಾ ತಥ ಕ್ವಚಿತ್ ಪ್ರಾದುರ್ಭಾವಾದಿ ರೂಪೇಷು ಮೂಲರೂಪೇಷು ಸರ್ವಶಃ ನ ವಿಶೇಷ ಅಸ್ತಿ ಸಾಮರ್ಥ್ಯೇ ಗುಣೇಶು ಅಪಿ ಕದಾಚನ ಅಂಥೇಳಿ. ಅಂದ್ರೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ, ಇದೆಲ್ಲ ನೋಡಿದ್ದೀವಿ. ಸೊ ಅಭೇದೇ ಅಪಿ ವಿಶೇಷ ಅಸ್ತಿ ವ್ಯವಹಾರ ತಥೋ ಭವೇತ್ ಅಂಥೇಳಿ. ಪರಮಾತ್ಮನಿಗೆ ಈ ಪರಮಾತ್ಮನ ಅವಯವ ಗುಣಾದಿಗಳಲ್ಲಿಗೂ ಅಭೇದ ಇದ್ದರೂ ಕೂಡ ವಿಶೇಷ ವಿಶೇಷ ಅಂದ್ರೆ ಏನು, ನಮ್ಮ ವಿಶೇಷ ಅನ್ನುವ ಶಬ್ದಕ್ಕೆ ಏನರ್ಥ ಅಂದ್ರೆ, ಅಭೇದ ಇದ್ದರೆ ಭೇದ ವ್ಯವಹಾರ ಎಲ್ಲಿ ಮಾಡ್ತೀವೋ ಅದಕ್ಕೆ ವಿಶೇಷ ಅಂತೇಳಿ. ಉದಾಹರಣೆಗೆ ನೋಡ್ರಿ, ಯಾವುದೇ ಒಂದು ಆಪಲ್ ಆಪಲ್ನೆಸ್ ಅಂತ ಹೇಳಿದಾಗ ಅವೆರಡಕ್ಕೂ ಅಭೇದ ಇದೆ. ಆದ್ರೆ ನಾವು ಹೇಳ್ತೀವಿ ಆಪಲ್ ಆಪಲ್ನೆಸ್, ಅದಕ್ಕೆ ಇದು ಸ್ವೀಟ್ ಆಗಿದೆ, ಇದು ಅದರ ರುಚಿಯನ್ನು, ಅದರ ಬಣ್ಣ ಏನು, ಇದು ಕೆಂಪಾಗಿದೆ, ಇದೆಲ್ಲ ಹೇಳ್ತೀವಿ. ಅಂದ್ರೆ ಆ ವಸ್ತುವಿಗೆ ಆ ವಸ್ತುವಿನ ಗುಣಗಳು ಯಾವ್ದಿದೋ ಅದಕ್ಕೆ ನಾವು ಭೇದ ವ್ಯವಹಾರ ಮಾಡಲೇ ಮಾಡ್ತೀವಿ. ಅಷ್ಟೇ ಅಲ್ಲದೆ ರಾಮ ಕೃಷ್ಣ ಅಂದ್ರೆ ರಾಮ ಕೃಷ್ಣ ಭೇದ, ಆದ್ರೆ ರಾಮನ ಹೆಂಡತಿ ಸೀತಾ ಅಂತ ಹೇಳ್ತೀವಿ, ಕೃಷ್ಣನ ಹೆಂಡತಿ ರುಕ್ಮಿಣಿ ಅಂತ ಹೇಳ್ತೀವಿ. ಅಂದ್ರೆ ಭೇದ ಅವರಿಗೆ ಅಭೇದ ಇದ್ದರೂ ಕೂಡ ಭೇದ ವ್ಯವಹಾರ ಇದ್ದೇ ಇದೆ. ಯಾಕಂದ್ರೆ ಆ ವಿಶೇಷ ಬಳ ಅಂದ್ರೆ ಆಯಾ ಅವತಾರಗಳಲ್ಲಿ ಆಯಾ ಕಾರ್ಯಗಳನ್ನು ಹಾಗೆ ಪರಮಾತ್ಮ ಮಾಡಿದ್ದಾನೆಕ್ಕೋಸ್ಕರ, ಅದೇ ಮಾಡುವುದು ಹಾಗೆ ಮಾಡುವುದು ಪರಮಾತ್ಮನ ಇಚ್ಛೆಯಾಗಿದೆಕ್ಕೋಸ್ಕರ, ಆ ಕಾರಣದಿಂದ ಆ ಪರಮಾತ್ಮನಿಗೆ ಪರಮಾತ್ಮನ ಅವಯವ ಗುಣಾದಿಗಳಲ್ಲಿಯೂ ಕೂಡ ಅಭೇದ ಇದ್ದರೂ ಕೂಡ ವಿಶೇಷದ ಒಂದು ಆ ಬಲದಿಂದ ನಾವು ಅದಕ್ಕೆ ಭೇದ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ. ಸೊ ಈ ವಿಶೇಷ ಗುಣಗುಣಿ, ವಿಶೇಷ ಅಭೇದ, ವಿಶೇಷ ವಿಶೇಷಿ ಅಂತ ಹೇಳ್ತೀವಿ. ವಿಶೇಷ ವಿಶೇಷ ಅಂದ್ರೆ ಯಾವ ಆ ವಿಶೇಷ ಗುಣಗಳು ಯಾವ್ದಿದೋ ಅದಕ್ಕೆ ವಿಶೇಷ ಗುಣಿ ಗುಣ ಅಂತ ಹೇಳಿದ ಗುಣಗಳಿಗೆ ವಿಶೇಷ ಅಂತೇಳಿ, ಗುಣಿ ಅಂದ್ರೆ ವಿಶೇಷಿ ಅಂತೇಳಿ. ಈ ವಿಧವಾಗಿ ವಿಶೇಷ ವಿಶೇಷಿ ಅನ್ನುವ ಈ ವ್ಯವಹಾರ ಈ ಭೇದ ವ್ಯವಹಾರಕ್ಕೆ ನಮಗೆ ಕಾರಣ. ಆ ಕಾರಣದಿಂದ ನಾವು ಆ ಭೇದ ವ್ಯವಹಾರಕ್ಕಾಗಿ ಆ ವಿಶೇಷವನ್ನು ಬಳಸಿದ್ದೀವಿ ಹೊರತು ನಾವು ಯಾವಾಗಲೂ ಕೂಡ ಆ ವಿಶೇಷಕ್ಕೆ ಆ ವಿಶೇಷಿಗೆ ಅಭೇದವನ್ನು ನೋಡಲೇಬೇಕು. ಅಭೇದ ನೋಡದೇ ಇದ್ದರೆ ನಮಗೆ ಅನವಸ್ಥಾ ದೋಷ ಬರುತ್ತೆ. ಅಭೇದವನ್ನು ನೋಡಿದರೆ ಅನವಸ್ಥಾ ದೋಷ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ, ಉದಾಹರಣೆಗೆ ಇದನ್ನು ಇದು ಮುಂಚೆ ಒಂದು ಸಾರಿ ಇದು ಆರ್ಗ್ಯುಮೆಂಟ್ ತಗೊಂಡು ಬಂದಿದ್ದೀವಿ. ಇಫ್ ದೇರ್ ಇಸ್ ಅನ್ ಆಬ್ಜೆಕ್ಟ್ ಎ ಅಂಡ್ ಇಟ್ಸ್ ಪ್ರಾಪರ್ಟೀಸ್, ಕ್ಲಸ್ಟರ್ ಆಫ್ ಪ್ರಾಪರ್ಟೀಸ್ ಯಾವುದಿದೋ ಅದಕ್ಕೆ ಬಿ ಅಂತ ಕರೆದರೆ, ಆ ಆಬ್ಜೆಕ್ಟ್ಗೆ ಅದರ ಕ್ಲಸ್ಟರ್ ಆಫ್ ಕಲೆಕ್ಷನ್ ಆಫ್ ಪ್ರಾಪರ್ಟೀಸ್ಗೆ ನಾವು ಇನ್ನೊಂದು ಭೇದ ಇದೆ ಅಂತ ಹೇಳಿದರೆ ಆ ಭೇದ ಹೇಗೆ ಬಂತು ಅಂತ ಹೇಳಿ, ಸಪೋಸ್ ದೇರ್ ಇಸ್ ಎ ಡಿ ಒನ್, ಡಿ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆಬ್ಜೆಕ್ಟ್ ಅಂಡ್ ಇಟ್ಸ್ ಸೆಟ್ ಆಫ್ ಪ್ರಾಪರ್ಟೀಸ್. ಆವಾಗ ಡಿ ಒನ್ ಅನ್ನೋದು ಇಸ್ ಅನದರ್ ಪ್ರಾಪರ್ಟಿ, ಯಾಕಂದ್ರೆ ಡಿ ಒನ್ ಅನ್ನೋದು ಡಿಫರೆನ್ಸ್ ಅನ್ನೋದು ಇಸ್ ಆಲ್ಸೋ ಎ ಪ್ರಾಪರ್ಟಿ. ಸೊ ಈ ಡಿಫರೆನ್ಸ್ ಅನ್ನುವ ಪ್ರಾಪರ್ಟಿ ಒಂದಿದೆ, ಈ ಡಿಫರೆನ್ಸ್ ಅನ್ನುವ ಪ್ರಾಪರ್ಟಿಗೂ ಮತ್ತು ಆಬ್ಜೆಕ್ಟ್ಗೆ ಮತ್ತು ಇನ್ನೊಂದು ಡಿಫರೆನ್ಸ್ ಬರುತ್ತೆ. ಸೊ
ವಿ ಸ್ಪೀಕ್ ಆಫ್ ಪ್ರತಿಯೊಂದು ಪ್ರಾಪರ್ಟಿಗೆ ಆಬ್ಜೆಕ್ಟ್ ಡಿಫರೆನ್ಸ್ ಮಾತಾಡ್ತಾ ಇದ್ದೀವಿ. ಸೊ ಇಟ್ ದೇರ್ ಇಸ್ ಅನ್ ಆಬ್ಜೆಕ್ಟ್ ಎಕ್ಸ್ ಅಂಡ್ ಇಟ್ಸ್ ಪ್ರಾಪರ್ಟಿ, ಅದಕ್ಕೆ ಡಿಫರೆನ್ಸ್ ಡಿ ಒನ್ ಅಂತ ನೋಡಿದ್ರೆ, ಅಗೇನ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಡಿ ಒನ್ ದೇರ್ ಇಸ್ ಅ ಡಿಫರೆನ್ಸ್ ಅಗೇನ್, ಅಂಡ್ ಬಿಟ್ವೀನ್ ದಟ್ ಆಬ್ಜೆಕ್ಟ್ ಅಂಡ್ ದಟ್ ಡಿಫರೆನ್ಸ್ ಡಿ ಟು ದೇರ್ ಇಸ್ ಅಗೇನ್ ಎ ಡಿಫರೆನ್ಸ್. ಸೊ ಬಿಟ್ವೀನ್ ದಟ್ ಡಿಫರೆನ್ಸ್ ಡಿ ತ್ರೀ ಅಂಡ್ ದ ಆಬ್ಜೆಕ್ಟ್ ದೇರ್ ಇಸ್ ಅಗೇನ್ ಎ ಡಿಫರೆನ್ಸ್ ಡಿ ಫೋರ್ ಅಂತೇಳಿ. ಈ ವಿಧವಾಗಿ ಆ ಡಿಫರೆನ್ಸ್ ಅನ್ನುವುದು ಒಂದು ಪ್ರಾಪರ್ಟಿ ಅಂತ ನಾವು ತಗೊಂಡಾಗ ಆಬ್ಜೆಕ್ಟ್ಗೆ ಆ ಡಿಫರೆನ್ಸ್ ನೋಡ್ತಾ ಹೋಗ್ತಾ ಇದ್ದರೆ ಅದು ಇನ್ಫಿನಿಟ್ ರಿಗ್ರೆಸ್ ಆಗುತ್ತೆ. ಈ ಇನ್ಫಿನಿಟ್ ರಿಗ್ರೆಸ್ಗೆ ಯಾವಾಗ ಅವಕಾಶ ಇರೋದಿಲ್ಲ, ದಟ್ ಡಿಫರೆನ್ಸ್ ಇಸ್ ಇನ್ಹರೆಂಟ್ ಇನ್ ದ ಆಬ್ಜೆಕ್ಟ್ ಇಟ್ ಸೆಲ್ಫ್. ದಟ್ ಡಿ ಒನ್ ಅನ್ನೋದು ಯಾವುದಿದೋ ಇಟ್ ಈಸ್ ನಾಟ್ ಸಮಥಿಂಗ್ ಎಕ್ಸ್ಟರ್ನಲ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ದ ಸೆಟ್ ಆಫ್ ಪ್ರಾಪರ್ಟೀಸ್. ದಟ್ ಡಿ ಒನ್ ಇಸ್ ಇನ್ಹರೆಂಟ್ ಇನ್ ದ ಸೆಟ್ ಆಫ್ ಪ್ರಾಪರ್ಟೀಸ್ ಇಟ್ ಸೆಲ್ಫ್. ಆವಾಗ ನಮಗೆ ಆ ಅನವಸ್ಥಾ ದೋಷ ಬರೋದಿಲ್ಲ, ಇನ್ಫಿನಿಟ್ ರಿಗ್ರೆಸ್ ಬರೋದಿಲ್ಲ. ಸೊ ಈ ವಿಶೇಷ ಅನ್ನೋದನ್ನು ಇದು ಒಂದು ಬಹಳ ಡೀಪ್ ಕಾನ್ಸೆಪ್ಟ್, ಅದು ಸಟಲ್ ಕಾನ್ಸೆಪ್ಟ್. ಸೊ ಪ್ರಾಬ್ಲಿ ಒಂದು ಕ್ಲಾಸ್ ನಲ್ಲಿ ಗೊತ್ತಾಗೋದಿಲ್ಲ, ಬಟ್ ವಿಲ್ ರಿವಿಸಿಟ್ ಯಾವಾಗ ಯಾವಾಗ ಬೇಕೋ ಅದನ್ನು ರಿವಿಸಿಟ್ ಮಾಡೋಣ. ಬಟ್ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ವಿಶೇಷ ವಿಶೇಷಗಳಿಗೆ ಅಭೇದವನ್ನು ನೋಡ್ತೀವಿ. ಅದೇ ವಿಧವಾಗಿ ಪರಮಾತ್ಮನಿಗೆ, ಪರಮಾತ್ಮನ ಅವತಾರಗಳಿಗೆ, ಇವೆಲ್ಲದಕ್ಕೂ ಕೂಡ ಅಭೇದವನ್ನು ನಾವು ನೋಡಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್, ದಟ್ ಈಸ್ ದಿನ್ ಪ್ರಾದುರ್ಭಾವಾದ ರೂಪೇಶು ಮೂಲ ರೂಪೇಶು ಸರ್ವಶಃ ನ ವಿಶೇಷ ಅಸ್ತಿ ಸಾಮರ್ಥ್ಯೇ ಗುಣೇಶು ಅಪಿ ಕದಾಚನ. ಆ ವಿಶೇಷ ರೂಪಗಳಲ್ಲಿದ್ದರೂ ಕೂಡ ಮತ್ತು ಭೇದ ಇಲ್ಲ. ನ ವಿಶೇಷ ಅಸ್ತಿ ಸಾಮರ್ಥ್ಯ ಅಂದರೆ ಆ ಪರಮಾತ್ಮನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಸಾಮರ್ಥ್ಯದಲ್ಲಿ ಯಾವ ಭೇದವೂ ಇಲ್ಲ. ಸೊ ಹೀ ಹ್ಯಾಸ್ ಸೇಮ್ ಈಕ್ವಲ್ ಸ್ಟ್ರೆಂಗ್ ಇನ್ ಈಚ್ ಆಫ್ ಹಿಸ್ ಅವತಾರಸ್. ಪ್ರತಿ ಒಂದು ಅವತಾರಗಳಲ್ಲಿ ಕೂಡ ಈಗ ಇಂದ್ರನ ಅವತಾರ, ಅರ್ಜುನನ ಅವತಾರಗಳಲ್ಲಿ ಸಾಮರ್ಥ್ಯ ವಿಷಯಗಳಲ್ಲಿ ಸ್ವಲ್ಪ ಭೇದ ಇರಬಹುದು. ಅಂದರೆ ಪರಮಾತ್ಮನ ವಿಷಯದಲ್ಲಿ ಹಾಗಿಲ್ಲ, ಅಂದರೆ ಪರಮಾತ್ಮನ ಅವತಾರಗಳಿಗೆ ಯಾವ ಭೇದವೂ ಇಲ್ಲ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ವಿಷಯ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಮಗೆ ಇಲ್ಲಿ ಇದು ಹೇಳಿದಾಗ ಪರಮಾತ್ಮನ ಅವತಾರಗಳು ಹೇಳಿದಾಗ ಕೆಲವು ಆವೇಶ ಅವತಾರ ಇವೆಲ್ಲ ಬರುತ್ತೆ. ಸೊ ಅದರ ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಮಾತ್ಮನ ಅವತಾರ ಮತ್ತು ಆವೇಶಗಳ ಒಂದು ಸಂಕ್ಷೇಪವಾದ ಒಂದು ಆಕ್ಚುಲಿ ವಿಸ್ತಾರವಾದ ವಿಷಯವನ್ನೇ ಹೇಳಿದ್ದಾರೆ. ಇವತ್ತು ಸಂಕ್ಷೇಪವಾಗಿ ನೋಡಿ, ನಾವು ಇಲ್ಲಿ ಕಂಟಿನ್ಯೂ ಇಂದ ನೆಕ್ಸ್ಟ್ ಕ್ಲಾಸ್, ಇವತ್ತು ಪೂರ್ತಿಯಾಗಿ ಮಾಡಲಿಕ್ಕಾಗೋದಿಲ್ಲ, ಬಟ್ ವಿಲ್ ಸ್ಟಾರ್ಟ್ ಎನಿವೆ. ಮತ್ಸ್ಯಕೂರ್ಮ ವರಾಹಶ್ಚ ನೃಸಿಂಹ ವಟು ಭಾರ್ಗವಾಹ ರಾಘವ ಕೃಷ್ಣ ಬುದ್ಧೌ ಚ ಕಲ್ಕಿ ವ್ಯಾಸ ಐತರೇಯಕಾಹ ದತ್ತೋ ಧನ್ವಂತರಿ ಯಜ್ಞಃ ಕಪಿಲಃ ಹಂಸ ತಾಪಸೌ ಶಿಂಶುಮಾರೋ ಹಯಾಸ್ಯಶ್ಚ ಹರಿಃ ಕೃಷ್ಣಶ್ಚ ಧರ್ಮಜಃ ನಾರಾಯಣಃ ತಥಾ ಇತ್ಯಾದ್ಯಾಹ ಸಾಕ್ಷಾತ್ ನಾರಾಯಣ ಸ್ವಯಂ. ಇಲ್ಲಿ ಒಂದು ಲಿಸ್ಟ್ ಆಫ್ ಅವತಾರ ಅಂದರೆ ಇಷ್ಟೇ ಅಲ್ಲ, ಅವತಾರಗಳು ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಅವತಾರಗಳಿದೆ ಪರಮಾತ್ಮನಲ್ಲಿ. ಈ ಅವತಾರಗಳಲ್ಲಿ ಒಂದು ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಪರಮಾತ್ಮನ ಸಾಕ್ಷಾತ್ ಅವತಾರಗಳಂದರೆ ಎವ್ರಿಥಿಂಗ್ ಇಸ್ ಇನ್ಫೈನೆಟ್ಲಿ ಪವರ್ಡ್ ಅಂಡ್ ಅದರಲ್ಲಿ ಬೇರೆ ಯಾವ ಜೀವದು ಇಲ್ಲ. ಸೊ ಈ ಇದು ಪೂರ್ತಿಯಾಗಿ ಪರಮಾತ್ಮನ ಸ್ವತಃ ಅವತಾರಗಳು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ವಟು ಅಂದರೆ ವಾಮನ, ಭಾರ್ಗವ ಅಂದರೆ ಪರಶುರಾಮ, ರಾಘವ ಅಂದರೆ ರಾಮದೇವರು, ಕೃಷ್ಣ ಅಂದರೆ ಯಾದವ ಕೃಷ್ಣ, ಬುದ್ಧವು ಅಂದರೆ ಬುದ್ಧಾವತಾರ, ಕಲ್ಕಿ, ವ್ಯಾಸ ಅಂದರೆ ವೇದವ್ಯಾಸರು, ಐತರೇಯಕ ಐತರೇಯ ನಾಮಕ ಪರಮಾತ್ಮ, ದತ್ತ ಅಂದರೆ ದತ್ತಾತ್ರೇಯ, ಧನ್ವಂತರಿ ನಾಮಕ ಪರಮಾತ್ಮ, ಯಜ್ಞನಾಮಕ ಪರಮಾತ್ಮ, ಕಪಿಲ ನಾಮಕ ಪರಮಾತ್ಮ, ಹಂಸನಾಮಕ ಪರಮಾತ್ಮ, ತಾಪಸ ನಾಮಕ ಪರಮಾತ್ಮ, ಶಿಂಶುಮಾರ ರೂಪ ಪರಮಾತ್ಮ, ಹಯಗ್ರೀವನಾದ ಪರಮಾತ್ಮ, ಹರಿ ಕೃಷ್ಣ ಧರ್ಮರಾದ ನಮ್ಮ ಮಗನಾಗಿ ಅವತಾರ ಮಾಡಿದಂತಹ ಕೃಷ್ಣ ರೂಪ ಒಂದು, ನಾರಾಯಣ ಕೃಷ್ಣ ನಾರಾಯಣ ಅಂತೇಳಿ ಧರ್ಮರಾಜನಿಗೆ ಹುಟ್ಟಿದಂತಹ ಅವತಾರಗಳು, ತಥಾ ಇತ್ಯಾದ್ಯಾಹ ಸಾಕ್ಷಾತ್ ನಾರಾಯಣ ಸ್ವಯಂ. ಅಷ್ಟೇ ಅಲ್ಲದೆ ಸಾಕ್ಷಾತ್ ನಾರಾಯಣ. ಸೊ ಹರಿ ಕೃಷ್ಣ ನಾರಾಯಣ ಮೂರು ರೂಪಗಳಲ್ಲಿ ಕೂಡ ಧರ್ಮರಾಜನಿಗೆ ಮಾಡಿದಂತಹ ಅವತಾರ ಮಾಡಿದಂತಹ ರೂಪಗಳು, ಸಾಕ್ಷಾತ್ ನಾರಾಯಣ ಸ್ವಯಂ, ಸಾಕ್ಷಾತ್ ನಾರಾಯಣ ಮೂಲ ರೂಪನಾದ ನಾರಾಯಣ, ಇವೆಲ್ಲವೂ ಕೂಡ ಪರಮಾತ್ಮನ ಸ್ವಯಂ ರೂಪಗಳು. ಅಂದರೆ ಇವು ಪರಮಾತ್ಮನ ಸ್ವತಃ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ರುದ್ರೌ ಶೇಷ ವಿಪೌ ಶಕ್ರಾದ್ಯಾಃ ನಾರದಸ್ತಥ ಸನತ್ಕುಮಾರಃ ಕಾಮ ಭವಃ ಅಪಿ ಅನಿರುದ್ಧಃ ವಿನಾಯಕಃ ಸುದರ್ಶನ ಆದಿ ಆಯುಧಾನಿ ಪೃಥ್ವಿ ಆದಿ ಪೃಥು ಆದ್ಯಃ ಚಕ್ರವರ್ತಿನಃ ಪೃಥ್ ಚಕ್ರವರ್ತಿ ಇತ್ಯಾದ್ಯಃ ವಿಷ್ಣುನಾ ಆವಿಷ್ಟಾಃ ಭಿನ್ನಾಃ ಸಂಸಾರಿಣೋ ಹರೇಹೇ. ಅಂದರೆ ಇವರೆಲ್ಲರೂ ಕೂಡ ಹರಿಯ ಒಂದು ಆವೇಶ ರೂಪಗಳು. ಇಲ್ಲಿ ಏನಂದ್ರೆ ಹೇಳ್ತಾ ಇದ್ದಾರೆ, ಬ್ರಹ್ಮ ರುದ್ರ ಶೇಷ ವಿಪ ಅಂದ್ರೆ ಗರುಡ, ಶಕ್ರ ಇಂದ್ರ, ಆದಿ ನಾರದ, ನಾರದ ಸನತ್ಕುಮಾರ, ಕಾಮ ಅಂದ್ರೆ ಮನ್ಮಥ, ಭವ ಅಂದ್ರೆ ರುದ್ರದೇವರು, ಅನಿರುದ್ಧ ವಿನಾಯಕ, ಸುದರ್ಶನಾದಿ ಆಯುಧಾನಿ. ಆಯುಧ ಜಡ ಪದಾರ್ಥವಲ್ಲವಿ, ಮತ್ತೆ ಸುದರ್ಶನದಲ್ಲಿ ಪರಮಾತ್ಮನ ಆವೇಶ ಇದೆ ಹೇಗೆ ಅಂತ ಹೇಳಿದರೆ, ಇಲ್ಲಿ ಸುದರ್ಶನ ಆಯುಧ ಇದ್ದರೂ ಕೂಡ ಆ ಸುದರ್ಶನ ಇದಕ್ಕೆ ಅಭಿಮಾನಿಯಾದಂತಹ ಸುದರ್ಶನನಲ್ಲಿ ಪರಮಾತ್ಮನ ಆವೇಶ ಇದೆ. ಸೊ ಅದಕ್ಕೆ ಅದನ್ನು ಹಾಗೆ ತಗೋಬೇಕು. ಕೃತು ಚಕ್ರವರ್ತಿಯಲ್ಲಿ ಕೂಡ ಪರಮಾತ್ಮನ ಆವೇಶ ಇದೆ. ಕೃತು ಅನ್ನೋದು ಸಾಕ್ಷಾತ್ ಅವತಾರ ಅಲ್ಲ ಪರಮಾತ್ಮನದು. ಇತ್ಯಾದ್ಯ ವಿಷ್ಣುನ ಆವಿಷ್ಟ, ವಿಷ್ಣುವಿನಿಂದ ಆವೇಶವಾದಂತಹ ಅವತಾರಗಳು ಭಿನ್ನಾಹ ಸಂಸಾರಿಣೋ ಹರೇಹಿ. ಅಷ್ಟೇ ಅಲ್ಲದೆ ಮತ್ತು ಇದರಲ್ಲಿ ಪುನರಾವೇಶ ವಿಷಯವನ್ನು ಹೇಳ್ತಾ ಇದ್ದಾಗ ತೇಷು ಏವ ಲಕ್ಷ್ಮಣ ಆದ್ಯೇಷು, ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ತ್ರಿಷು ಏವಂ ಅಂದ್ರೆ ಲಕ್ಷ್ಮಣ ಭರತ ಶತ್ರುಘ್ನ ಈ ಮೂರು ಜನರಲ್ಲಿಯೂ ಬಲಾದಿಷು ಬಲರಾಮ ಮುಂತಾದವರು ಕೂಡ, ಬಲರಾಮ ಮುಂತಾದ ಅಂದ್ರೆ ಬಲರಾಮ ಪ್ರತಿಮ್ನ ಅನಿರುದ್ಧ ನರ ಅರ್ಜುನ ಯುಧಿಷ್ಠಿರ ಇವರೆಲ್ಲರೂ, ನರ ಅರ್ಜುನಾದಿಷು ಅಂದ್ರೆ ನರ ಅರ್ಜುನಾದಿಶ ನರ ಅರ್ಜುನ ಯುಧಿಷ್ಠಿರ ನಕುಲ ಸಹದೇವ ಇವರೆಲ್ಲರಲ್ಲಿ ಕೂಡ ಪುನರಾವೇಶ ಉಚ್ಯತೆ, ಪುನರಾವೇಶ ಹೊಂದಿದೆ. ಪುನರಾವೇಶ ಅಂದ್ರೆ ಏನು? ಪರಮಾತ್ಮನ ಶಕ್ತಿ ಆವೇಶ ಅನ್ನೋದೇನು ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಸ್ತಾರವಾಗಿ ನೋಡೋಣ. ಸ್ವಲ್ಪಸ್ತು ಪುನರಾವೇಶೋ ಧರ್ಮಪುತ್ರಾದಿಷು ಪ್ರಭೋ ಏತಜ್ಜಾನಾತಿ ಯಹ ತಸ್ಮಿನ್ ಪ್ರೀತಿ ಅಭ್ಯಧಿಕಾಹರೇ ಸಂಕರ ಜ್ಞಾನಿನಸ್ತತ್ರ ಪಾತಸ್ತಮಿ ಚ ಧ್ರುವಂ ಇತ್ಯಾದಿ ಮಹಾವರಾಹೇ ಅಂತೇಳಿ. ಐ ಥಿಂಕ್ ಟೈಮ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಲ್ ಕಂಟಿನ್ಯೂ ಮೋರ್ ಡೀಟೇಲ್ಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು. ಕಾಯನ ವಾಚ ಮನಸ್ಸಿನಲ್ಲಿರುವ ಬುದ್ಧಿಯಾತ್ಮನ ವಾನಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.